अर्थं वक्ष्यामि देशतः सत्त्वं सुखे सञ्जनयति अदेतन सत्त्वं सुखे सञ्जयति रजः कर्मणि भारत ज्ञानमावृत्य तु तमः प्रमादे सञ्जयत्युता सत्त्वं सुखे सञ्जयति सत्त्वद मुख्यवाद गुण ಏನಂದ್ರೆ सुखे ಸುಖದಲ್ಲಿ ಪರ್ಯವಸಾನ ಕರ್ಮಣಿ ಭಾರತ ರಜೋಗುಣದ ಪರಿಣಾಮ ಕರ್ಮ ಹಿಂದೆ ಹೇಳಿದ್ರೆ ಸಂಕ್ಷೇಪ ಇದು ಜ್ಞಾನ ಆವೃತ್ಯತು ತಮಃ ಪ್ರಮಾದೇ ಸಂಜಯದ್ಯುತ ಜ್ಞಾನ ಆವೃತ್ಯತು ತಮಃ ಪ್ರಮಾದೇ ಸಂಜಯದ್ಯುತ ಜ್ಞಾನವನ್ನು ಆವರಿಸಿಬಿಟ್ಟು ತಮಃ ತಮೋಗುಣ ಅನ್ನೋದು ಪ್ರಮಾದೆ ತಪ್ಪಿನಲ್ಲಿ ಸಂಜಯದ್ಯುತ ತೊಡಗಿಸಿಬಿಡುತ್ತದೆ ಇದು ಒಂದಾದ ಮೇಲೆ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ ಇನ್ವಾಲ್ವ್ಸ್ ಅಂತ ರಜಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿರುದ್ಧಂ ಸತ್ವಮಿತ್ಯುತ ಈ ಮೂರು ಗುಣಗಳು ಒಂದೇ ರೀತಿ ಇರೋದಿಲ್ಲ ರಜಃ ತಮಶ್ಚ ಅಭಿಭೂಯ ಸತ್ವಂ ಭವತಿ ಭಾರತ ಕೆಲವು ಸಲ ಸತ್ವಗುಣ ಡಾಮಿನೇಟ್ ಆಗುತ್ತೆ ರಜೋಗುಣ ತಮೋಗುಣ ಸಪ್ರೆಸ್ ಮಾಡಿಬಿಟ್ಟು ಸತ್ವಗುಣ ಡಾಮಿನೇಟ್ ಆಗುತ್ತೆ ಇನ್ನೊಂದ್ಸಲ ರಜ ಸತ್ವಂ ತಮಶ್ಚೈವ ರಜೋಗುಣ ಸತ್ವಗುಣ ತಮೋಗುಣ ಮೆಟ್ಟಿ ಮೇಲೆ ಬರುತ್ತೆ ಒಂದ್ಸಲ ತಮಸ್ಸತ್ವಂ ರಜಸ್ತಥ ತಮೋಗುಣ ಅಂದ್ರೆ ಮೂರು ಗುಣಗಳು ಯಾವಾಗಲೂ ಇದ್ದಿರೋದೇನೆ ಯಾವುದು ಡಾಮಿನೇಟ್ ಆಗುತ್ತೆ ಅನ್ನೋದ್ರ ಮೇಲೆ ಯಾವ ಗುಣ ಎಕ್ಸ್ಪೋಸ್ ಆಗುತ್ತೆ ಅಂತ ಅರ್ಥ ಸತ್ವಂ ರಜಸ್ತಥ ಹಾಗಿದ್ರೆ ಯಾವಾಗ ಯಾವ ಗುಣ ಡಾಮಿನೇಟ್ ಆಗಿದೆ ಅಂತ ನಿಮಗೆ ಗೊತ್ತಾಗೋದು ಒಂದೊಂದು ಕಾಲಕ್ಕೆ ಒಂದೊಂದು ಗುಣ ಡಾಮಿನೇಟ್ ಆಗುತ್ತೆ ಅಂತ ಹೇಳೋದಾದ್ರೆ ಯಾವುದನ್ನ ನೋಡಿ ನಾವು ತೀರ್ಮಾನ ಮಾಡಬೇಕು ಈ ಗುಣ ಡಾಮಿನೇಟ್ ಆಗಿದೆ ಅಂದ್ರೆ ಸರ್ವದ್ವಾರೇಷು ದೇಹೇಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿರುದ್ಧಂ ಸತ್ವಮಿತ್ಯುತ ಸರ್ವದ್ವಾರೇಷು ದೇಹೇ ಅಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿರುದ್ಧಂ ಸತ್ವಮಿತ್ಯುತ ಯದಾ ಯಾವಾಗ ಸರ್ವದ್ವಾರೇಷು ಸರ್ವದ್ವಾರಗಳು ನವದ್ವಾರಗಳು ಸರ್ವದ್ವಾರೇಷು ಅಸ್ಮಿನ್ ದೇಹೆ ಈ ದೇಹದೊಳಗೆ ಇರತಕ್ಕಂತಹ ಸರ್ವದ್ವಾರೇಷು ನವದ್ವಾರಗಳಲ್ಲೂ ಕೂಡ ಪ್ರಕಾಶ ಉಪಜಾಯತೆ ಪ್ರಕಾಶ ಉಂಟಾದಾಗ ಆಗ ಮತ್ತು ಏನ್ ಪ್ರಕಾಶ ಅಂದ್ರೆ ಜ್ಞಾನಂ ತದಾ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ ಆಗ ಆಗಿದೆ ಅಂತ ತಿಳಿಬೇಕು ಒಂದು ಪ್ರಕಾಶ ಇನ್ನೊಂದು ಜ್ಞಾನ ಜ್ಞಾನೇಂದ್ರಿಯಗಳಿಂದ ಜ್ಞಾನ ಕರ್ಮೇಂದ್ರಿಯಗಳು ಆಕ್ಟಿವ್ ಆಗಿರೋದು ಅದರಿಂದ ಏನಂತ ಕರೀತಾರೆ ಸತ್ವಗುಣ ಜಾಸ್ತಿ ಆಗಿದೆ ಅಂತ ಅರ್ಥ ಅಭಿವೃದ್ಧಿ ಆಗಿದೆ ಅಂತ ಅರ್ಥ ಬಹಳ ಸುಲಭ ರೋಗ ಬಂದಾಗ ಏನಾಗಿದೆ ಈಗ ಮೈಯೆಲ್ಲ ಜಳ ಡಲ್ ಆಗಿಬಿಡ್ತಾರೆ ಅದು ತಮೋಗುಣ ಪ್ರಬಲವಾಗಿದೆ ಅಂತ ಅರ್ಥ ಯಾವಾಗ ರೋಗ ವಾಸಿಯಾಗಿ ಫ್ರೆಶ್ ಆಗಿಬಿಡ್ತಾರೆ ಅವಾಗ ಏನಾಯ್ತದ ಸತ್ವಗುಣ ಬಂದಿದೆ ಇದು ಸಾಮಾನ್ಯ ರೋಗ ಬಂದು ರೋಗ ಹೋದಾಗ ಅನುಭವ ಸಾಮಾನ್ಯ ನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಫ್ರೆಶ್ನೆಸ್ ಫೀಲ್ ಮಾಡ್ತೇವೆ ಅದೇನಿದೆ ಈಗ ಸತ್ವಗುಣ ವೃದ್ಧಿಯಾಗಿದೆ ಅಂತ ಅರ್ಥ ಎಲ್ಲೆಲ್ಲಿ ಡಲ್ ಆಗ್ತೇವೆ ಅವಾಗ ಏನನ್ಸುತ್ತೆ ತಮೋಗುಣ ವೃದ್ಧಿಯಾಗಿದೆ ಎಲ್ಲೆಲ್ಲಿ ನಮಗೆ ಯೋಚನೆ ಮಾಡೋದಕ್ಕೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಕೆಲಸ ಮಾಡೋದಕ್ಕಷ್ಟೇ ಆಸಕ್ತಿ ಇದೆ ರಜೋಗುಣ ಜಾಸ್ತಿ ಆಗಿದೆ ಅಂತ ಅರ್ಥ ಆದ್ರಿಂದ ನಮ್ಮ ದಿವಸದಲ್ಲೂ ಮೂರು ವೆರೈಟಿ ಆಗುತ್ತೆ ಎವ್ರಿ ಟೈಮ್ ಇದೇನಾಗ್ತಾ ಇರುತ್ತೆ ಚೇಂಜ್ ಆಗ್ತಾನೆ ಇರುತ್ತೆ ಇದು ಒಂದು ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸತ್ವ ಯಾವಾಗಲೂ ಯಾವ ರೀತಿ ನೋಡ್ಕೋಬೇಕು ನಾವು ಸತ್ವಗುಣ ಡಾಮಿನೇಟ್ ಆಗಿರೋ ನೋಡ್ಕೋಬೇಕು ಯಾವಾಗ ಸತ್ವಗುಣಕ್ಕೆ ಅಫೆಕ್ಟ್ ಆಗಬಾರದು ಅದಕ್ಕೇನು ಮಾಡಬೇಕಾಗ ಸತ್ವಗುಣ ತಮೋಗುಣ ರಜೋಗುಣಗಳನ್ನ ಕಡಿಮೆ ಮಾಡತಕ್ಕಂಥ ವಸ್ತುಗಳನ್ನ ಕೊಡಬೇಕು ಸತ್ವಗಳು ವೃದ್ಧಿ ಮಾಡತಕ್ಕಂಥ ವಸ್ತುಗಳನ್ನು ಕೊಡಬೇಕು ಇವತ್ತು ಇಮ್ಯುನಿಟಿ ಕಡಿಮೆ ಆಗಿದೆ ತಕ್ಷಣ ಹೆಚ್ಚು ಮಾಡ್ತಾರಲ್ಲ ಹಾಗೆ ಇದು ಹೆಚ್ಚಾಗಿದೆ ಶುಗರ್ ಕಡಿಮೆ ಮಾಡಬೇಕಲ್ಲ ಹಾಗೆ ಯಾವ ನಾವು ಶುಗರ್ ಇವೆಲ್ಲ ದೈಹಿಕ ಅದನ್ನ ನೋಡೋದು ಅಭ್ಯಾಸ ಆಗಿದೆ ನಮಗೆ ಏನು ಅಭ್ಯಾಸ ಆಗಬೇಕೋ ಈ ಫ್ರೆಶ್ನೆಸ್ ಫೀಲ್ ಆಗೋದು ಭಾರಿ ಇಂಪಾರ್ಟೆಂಟ್ ಅದಕ್ಕೆ ನಿಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಇವೆರಡು ಇದೆ ಅಂತ ಹೇಳಿದ್ರೆ ಯಾವ ರೋಗ ಸ್ವಾಸ್ಥ್ಯ ಇದೆ ಅಂತ ಅರ್ಥ ಮತ್ತೆ ಯಾವ ನೆಸಿಟಿನೂ ಇಲ್ಲ ಏನಾದ್ರು ಆಗಿದೆ ಅಂದ್ರೆ ಚೆಕ್ ಮಾಡಿಸು ಏನಾಗಿದೆ ಅಂತ ನೋಡ್ಬೇಕಾಗ ಇಲ್ಲದೆ ಹೋದ್ರೆ ಇದು ಇದೇ ಟೆಸ್ಟ್ ಇದು ಸ್ವಾಸ್ಥ್ಯಕ್ಕೆ ಏನು ಟೆಸ್ಟ್ ಅಂದ್ರೆ ಒಂದು ಪ್ರಕಾಶ ಇನ್ನೊಂದು ಜ್ಞಾನ ಪ್ರಕಾಶ ಅನ್ನೋದು ಲೈಟ್ ಆಗಿದ್ದು ಸುಖವಾಗಿ ಕೊಡೋದು ಜ್ಞಾನ ಅಂಬೋದು ಎನ್ಲೈಟನ್ಮೆಂಟ್ ಬರೋದು ಅದು ಲೈಟ್ ಇದು ಎನ್ಲೈಟನ್ಮೆಂಟ್ ಎರಡು ಡಿಫರೆನ್ಸ್ ಇದೆ ಪ್ರಕಾಶ ಅಂದ್ರೆ ಲೈಟ್ ಅದು ಎನ್ಲೈಟನ್ಮೆಂಟ್ ಜ್ಞಾನ ಎರಡೂ ಇದ್ದಾಗ ಸತ್ವ ಕೂಡ ಹೆಚ್ಚಾಗಿದೆ ಅಂತ ಅರ್ಥ ಲೋಭ ಪ್ರವೃತ್ತಿ ಆರಂಭ ಕರ್ಮಣ ಅಶಮಃ ಸ್ಪೃಹ ರಜಶ್ಚೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ ಇನ್ನು ರಜೋಗುಣ ಡಾಮಿನೇಟ್ ಆಗಿ ಏನಾಗುತ್ತೆ ಲೋಭ ಪ್ರವೃತ್ತಿ ಆರಂಭ ಕರ್ಮಣಾಂ ರಜಸಿ ಏತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ ಲೋಭ ಆಸೆ ಶುರುವಾಗೋದು ಆಸೆ, ಬೆಳಿಗ್ಗೆ ಅಂತ ಹಸಿವೆ ಇಲ್ಲ, ಏನಿರೋದಿಲ್ಲ. ಅವಾಗೇನದು ಸತ್ವಗುಣ ಜಾಸ್ತಿ ಆಗಿದೆ, ನಿಧಾನವಾಗಿ ಹಸಿವೆ ಶುರುವಾಯಿತು. ಏನೋ ಬೇಕು ಅನ್ನಿಸ್ತು. ಅವಾಗೇನಂತಾರೆ, ಲೋಭ. ಲೋಭ ಅಂದ್ರೆ ಆಸೆ, ಪ್ರವೃತ್ತಿ. ಹೀ ಅದು ಬೇಕು ಅಂತೇಳಿ ಶುರುವಾಗೋದು. ಲೋಭ ಅನ್ನೋದು ಮನಸ್ಸಿಗೆ ಬರೋದು. ಪ್ರವೃತ್ತಿ ಎಂಬುದು ಕರ್ಮಣಾಮ ಆರಂಭ. ಯಾವ ಕರ್ಮ ಬೇಕು ಶುರು ಮಾಡಬೇಕು ಅಂತ, ಯಾವ ಕರ್ಮ ಮಾಡಬೇಕು ಯೋಚನೆ ಮಾಡಿ ಅದಕ್ಕೆ ತೊಡಗಿದ. ಮೂರನೇ ಹಂತ ಅಶಮಃ, ಮನಸ್ಸಿಗೆ ಒಂದು ಶಾಂತಿ ಕಡಿಮೆ ಆಗೋದು, ಸ್ಪೃಹ ಆಸೆ ಹೆಚ್ಚೋದು. ಇವಿಷ್ಟು ಕೂಡ ರಜಸಿ ಏತಾನಿ ಜಾಯಂತೆ ವಿರುದ್ಧೇ ಭರತರ್ಷಭ. ಇವಿಷ್ಟು ಕೂಡ ರಜೋಗುಣ ಹೆಚ್ಚಾದಾಗ ಬರತಕ್ಕಂತಹ ದೇಹದ ಮತ್ತು ಮನಸ್ಸಿನಲ್ಲಿ ಆಗತಕ್ಕಂಥ ಪರಿಣಾಮಗಳು. ಇವೆರಡು ದೇಹಕ್ಕೆ ಸಂಬಂಧಪಟ್ಟಿದ್ದ ಕೆಲವು, ಮನಸ್ಸಿಗೆ ಸಂಬಂಧಪಟ್ಟಿದ್ದ ಕೆಲವು, ಎರಡೂ ಆಗ್ತಾ ಇದೆ. ಲೋಭ ಪ್ರವೃತ್ತಿ, ಆಸೆ ಹೆಚ್ಚಾಗೋದು ರಜೋಗುಣ ಹೆಚ್ಚಾಗಿದೆ ಅಂತ. ಲೋಭ ಪ್ರವೃತ್ತಿರಾರಂಭ ಕರ್ಮಣ ಅಶಮ ಸ್ಪೃಹ ರಜಸಿ ಏತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ. ಅಪ್ರಕಾಶೋ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಸೇತಾನಿ ಜಾಯಂತೆ ವಿವೃದ್ಧೇ ಕುರುನಂದನ. ಅಪ್ರಕಾಶ ಅಂತಾರೆ, ಏನು ತೋಚದೇ ಇರೋದು, ಇದು ತಮಸ್ಸಿನದು, ಡಲ್ನೆಸ್. ಅಪ್ರವೃತ್ತಿಶ್ಚ, ಏನ್ ಮಾಡ್ಬೇಕು ಅನ್ಸೋದೇ, ಏನ್ ಮಾಡಿ ಬೇಡ ಬೇಡ ಅಂತ ಕೂತ್ಬಿಡ್ತಾನೆ. ಪ್ರಮಾದ, ತಪ್ಪು ಮಾಡ್ತಾನೆ. ಮೋಹ, ಮೋಹಕ್ಕೊಳಗ ಸಮೋಹ ಅಧರ್ಮ ಕಾಮಿತ, ಮಾಡಬಾರದನ್ನ ಮಾಡಕ್ಕೆ ಇಷ್ಟಪಡ್ತಾನೆ. ಪ್ರಮಾದ ಅನ್ನೋದು ಆಕಸ್ಮಿಕ ತಪ್ಪು ಮಾಡೋದು, ಮೋಹ ಅಂಬುದು ಉದ್ದೇಶಪೂರ್ವಕ ತಪ್ಪು ಮಾಡೋದು. ಅರ್ಥ ಆಯ್ತಾ? ಪ್ರಮಾದ ಏನೋ ಮಾಡ ಪ್ರಸ್ತಾಕರ ಮೈನಸ್ ಹಾಕಿಬಿಟ್ಟ. ಇದೇನಿದು ಪ್ರಮಾದ ಇದು, ಆದ್ರೆ ಮೈನಸ್ಸೇ ಹಾಕಿದ ಅವನು ಪ್ರಸ್ತಾಕ ಮೈನಸ್. ಪ್ರಸ್ತಾಕ ಗೊತ್ತೇ ಇಲ್ಲ ಅವನಿಗೆ, ಅದೇನಂತ ಕರೀತಾರೆ ಮೋಹ ಅಂದ್ರೆ ಉದ್ದೇಶಪೂರ್ವ, ಇಂಟೆನ್ಷನಲ್ ನಾನ್ ಇಂಟೆನ್ಷನ್ ಅನ್ಇಂಟೆನ್ಷನ್ ಅಂತ ಹಾಗೆ. ಪ್ರಮಾದ ಅನ್ನೋದು ಅನ್ಇಂಟೆನ್ಷನಲ್, ಇದು ಇಂಟೆನ್ಷನಲ್. ಮೋಹ ಏ ವಚ ತಮಸಿ ಏತಾನಿ ಜಾಯಂತೆ ವಿವೃದ್ಧೇ ಕುರುನಂದನ. ಏತಾನಿ ಇವಿಷ್ಟು ಕೂಡ ತಮಸಿ ವಿವೃದ್ಧೇ ಜಾಯಂತೆ, ತಮೋಗುಣ ಅಭಿವೃದ್ಧಿಯಾದಾಗ ಇಂಥ ವಿಕಾರಗಳು ಉಂಟಾಗತ್ತೆ. ಸೊ ಮೂರನ್ನು ಹೇಳಿದಾಗಾಯ್ತು. ಒಂದು ಫಸ್ಟ್ ಪಾಯಿಂಟ್ ಏನೀಗ ದೇಹದಲ್ಲಿದೆ, ಮೂರು ಗುಣಗಳು ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ, ಅವು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಯಾವ್ದು ಹೆಚ್ಚಾಗಿದೆ ಅಂತ ಗುರುತಿಸಲಿಕ್ಕೆ ಮೂರಕ್ಕೂ ಟೆಸ್ಟ್ ಹೇಳಿದ್ರಿಂದ ಅದು ತಕ್ಕಂತೆ ಇರ್ತಾ ಇರಬೇಕು. ನಮಗೆ ಯಾವಾಗ ವಿರುದ್ಧ ಬರುತ್ತೋ ಅದಕ್ಕೆ ವ್ರತ ಉಪವಾಸಗಳು ಏನ್ ಮಾಡುತ್ತಾನಲ್ಲ, ಈಗ ಸತ್ವಗುಣ ಯಾವಾಗಲೂ ಜಾಸ್ತಿ ಎಲ್ಲ ನೋಡ್ಕೊಡೋದು ಹೋಗುತ್ತೆ. ಅದೇ ಸಕಾಲಕ್ಕೆ ಆಹಾರ, ಯುಕ್ತಾಹಾರ ವಿಹಾರಸ್ಯ ಎಲ್ಲ ಇದಕ್ಕೆ ಬ್ಯಾಲೆನ್ಸ್ ಮಾಡಿರೋ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧ ಗತ್ತಿದ ಸತ್ವಗುಣ ಡಾಮಿನೇಟ್ ಮಾಡಿಟ್ಕೊಂಡಿರ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾವಾಗ ಉಳಿದೆಲ್ಲ ಏನ್ ಮಾಡ್ತಾರೋ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತಾ? ನೀವೇ ಹೇಳಿ, ಏನ್ ಬಂತ ಆತಿಗೆ ಮೋಹ ಬಂತು? ತಾನೇ ಹೇಳ್ತಾನೆ ಕೊನೆ ಏನಂತ ಹೇಳ್ತಾನೆ, ಅಷ್ಟೋ ಮೋಹ ಅಂತ ಹೇಳಿದ್ರೆ ಮುತಿ ಎಂಬ ಬಹಳ ಮುಖ್ಯವಾದ ಅಂಶ. ಅದು ಮೋಹ ಅಂಬುದು ಯಾವ್ದ್ರ ಗುಣ? ಅದು ತಮಸ್ಸಿನ ಗುಣ, ತಮೋ ಗುಣದ ಪ್ರಭಾವ. ಅದು ಹೋಗ್ಬೇಕು. ಕೃಷ್ಣ ಉಪದೇಶ ಮಾಡಿದ್ದು ಹೊರಟೋಯ್ತು, ಸತ್ವಗುಣ ಬಂತು ಹೊರಟೋಯ್ತು. ಗೊತ್ತಾಯ್ತಾ? ಸಿಂಪಲ್. ಅದು ಅರ್ಜುನಿ ಬಂದಿದ್ದೀಗ ಏನಂತ ಗೊತ್ತಾಗುತ್ತೆ. ಆದ್ರಿಂದ ಯಾವ್ದು ಕೂಡ ನಮಗೆ ಯಾವಾಗಲೂ ಸತ್ವಗುಣ ಡಾಮಿನೇಟ್ ಆಗಿ ಮಾಡಿಕೊಂಡ್ರೆ ಅದಕ್ಕೆ ಆ ಸಾತ್ವಿಕ ರಾಜಸ ತಾಮಸ ಆಹಾರ ಮುಂದೆ ಬರುತ್ತೆ. ಅದು ಹದಿನೇಳರಲ್ಲಿ ಹೇಳ್ತಾರೆ. ಆಹಾರ ತಗೊಂಡ ತಕ್ಷಣ ಬ್ಯಾಲೆ ವಿಟಮಿನ್ಸ್ ಕಡಿಮೆ ಆಗಿದೆ, ಏನ್ ಮಾಡ್ತಾನಾಗ? ಆ ವಿಟಮಿನ್ಸ್ ಇರೋ ಪದಾರ್ಥ ತಗೊಂಡ ತಕ್ಷಣ ಏನಾಗುತ್ತದೆ? ಬ್ಯಾಲೆನ್ಸ್ ಆಗ್ಬಿಡ. ಅದಕ್ಕೆ ಯಾವ ಗುಣ ಕಡಿಮೆ ಆಗಿದ್ದು ಆ ಗುಣ ಇರೋ ಆಹಾರ ತಗೊಂಡ್ಬಿಟ್ರೆ ಆ ಗುಣ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತು? ಹೇಳಿದ ಫಸ್ಟ್ ಯಾವ ಸಂಸರ್ಗ ಫಸ್ಟ್ ಬರೋದಕ್ಕೆ ಬರೋದೀಗ ಆಹಾರದಿಂದ ಶುರುವಾಗುತ್ತೆ. ನೀರು ಆಹಾರಗಳಿಂದ ಶುರುವಾಗುತ್ತೆ. ನೀರು ಆಹಾರ ಗಾಳಿ, ಈ ಮೂರು ಕೂಡ ದೇಹಕ್ಕೆ ಯಾವಾಗಲೂ ಸಿಗೋ ಪದಾರ್ಥಗಳು. ಉಳಿದೆಲ್ಲ ಏನೀಗ ದುಷ್ಟರ ಸಹವಾಸ, ಅವೆಲ್ಲ ತಮೋ ಗುಣದವರ ಸಹವಾಸ ಇದ್ದಾಗ ಏನಾಗುತ್ತಾಗ ತಮೋ ಗುಣ ಬರುತ್ತೆ. ಸತ್ವ ಗುಣದವರ ಸಹವಾಸ ಇದ್ದಾಗ ಏನಾಗುತ್ತೆ ಸತ್ವ ಗುಣ ಬರುತ್ತೆ. ಆದ್ರಿಂದ ಸಂಘವಾಗಲಿ ಸಾಸು ಸಂಘವಾಗಲಿ ಸಜ್ಜನರ ಕಾಂಟ್ಯಾಕ್ಟ್ ಇಟ್ಕೋಬೇಕು, ದುರ್ಜನರ ಕಾಂಟ್ಯಾಕ್ಟ್ ಅನ್ನ ಬಿಡಬೇಕು. ಎರಡೂ ಇಟ್ಕೊಂಡು ಏನಾಗುತ್ತೆ ಎಲ್ಲ ಇದಾಗ್ತಿರುತ್ತೆ, ನ್ಯೂಟ್ರಲೈಸ್ ಮಾಡ್ತಾ ಇರುತ್ತೆ. ಎರಡನ್ನು ಮಾಡಿದ್ರೆ ಏನು ಮಾಡ್ತಿರ್ತಾನೆ, ಮ್ಯಾಗ್ನೆಟ್ ಮಾಡ್ಲಕ್ಕೆ ಹೋಗ್ತಾನೆ. ಹೀಗೆ ಉಸ್ತಿದ್ರೆ ಹೀಗೆ ಮಾಡ್ತಿದ್ರೆ ಜನ್ಮದಲ್ಲೇ ಮ್ಯಾಗ್ನೆಟ್ ಆಗೋದಿಲ್ಲ. ಏನ್ ಮಾಡ್ಬೇಕು ಅದನ್ನ ಆಟ್ ಮಾಡ್ಬೇಕು, ಎನ್ನಿಂದ ಎಸ್, ಎನ್ನಿಂದ ಆ ಥರ ಹೋದ್ರೆ ಮಾತ್ರ ಮ್ಯಾಗ್ನೆಟ್ ಆಗೋದು. ಅದಕ್ಕೆ ಆಹಾರದಲ್ಲಿ ಆ ರೀತಿ ಬ್ಯಾಲೆನ್ಸ್ ಮಾಡಿದರೆ ಸತ್ವಗುಣ ಯಾವಾಗಲೂ ವೃದ್ಧಿಯಾಗೋದ್ರಿಂದ ಸಾತ್ವಿಕ ವಿಚಾರ ಬರುತ್ತೆ. ಸಾತ್ವಿಕ ವಿಚಾರ ಬರೋದ್ರಿಂದ ಅದು ಇನ್ನೂ ಜಾಸ್ತಿ ಆಗಿ ಶುರುವಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ಅದೇ ಸಾಧನೆ. ಇಷ್ಟು ಅವಕಾಶ ಕೊಟ್ಟ ಮೇಲೆ ಇವತ್ತು ಓದ್ತಾ ಹೋಗ್ತಾ ಏನಾಗುತ್ತೆ, ಯಾವ್ದು ಗೊತ್ತಿಲ್ಲ ಅದು ಗೊತ್ತಿಳ್ಕೊತಾನೆ. ಆ ಟೈಪ್ ಅದು ಡಿಫಿಷಿಯನ್ಸಿನ ಮೇನ್ ಸರಿ ಮಾಡಿಕೊಳ್ಳೋದು ಪದ್ಧತಿ. ಅದ್ರ ಮಾಡ್ಕೊಂಡ್ರೆ ಅದು ಗೊತ್ತೇನಾಗಿದೆ ಕಲಿಯುಗದಲ್ಲಿ, ಇನ್ನು ಜಾಸ್ತಿ ಮಾಡ್ಕೊಳ್ಳೋದು. ತಮೋಗುಣನೇ ಜಾಸ್ತಿ ಮಾಡೋ ಆಹಾರ, ತಮೋಗುಣದ ವ್ಯವಸ್ಥೆಗಳ ಸಹವಾಸ, ತಮೋಗುಣದ ಪುಸ್ತಕಗಳನ್ನೇ ಓದೋದು, ಎಲ್ಲ ಅದೇ ಆಗೋಯ್ತು. ಏನ್ ಮೊದಲೇ ತಮೋಗುಣ ಇದೆ, ಅದೇನಾಗ್ತಾ ಇದೆ ಈಗ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಇಂದ್ರಿಯ ನಿಗ್ರಹಾದಿಗಳೆಲ್ಲ ಬಹಳ ಮುಖ್ಯವಾದಂತ ಅಂಶ. ಹೌದು ಹೌದು ಮುಂದೆ ಹೌದು ಎಲ್ಲ ಸುಭಾಷಿತ ಯಾವುದು ಶಾಸ್ತ್ರದ ಲೌಕಿಕ ಅಪ್ಲೈ ಮಾಡಿ ಸುಭಾಷಿತ ಆಗುತ್ತೆ ಅಷ್ಟೇ. ಶಾಸ್ತ್ರಕ್ಕೆ ಅಪ್ಲೈ ಮಾಡಿದ್ರೆ ಆಧ್ಯಾತ್ಮಿಕ, ಇದು ಲೌಕಿಕ ಅಷ್ಟೇ. ಅಪ್ರಕಾಶ ಎಲ್ಲ ಸುಭಾಷಿತಗಳು ಮೂಲತಃ ಅಧ್ಯಾತ್ಮತೆ. ಅಪ್ರಕಾಶೋ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಶ್ಚೇತಾನಿ ಜಾಯಂತೆ ವಿವೃದ್ಧೇ ಕುರುನಂದನ. ಒಂದು ಭಾಗ ಐತಿ ಈಗ. ಇದೆಲ್ಲ ಎಲ್ಲಿವರೆಗೂ ಗೊತ್ತಾ? ನಮ್ಮ ಜನ್ಮಾಂತರ ಡಿಸೈಡ್ ಮಾಡುತ್ತೆ ಅಂತ ಹೇಳಿ. ಮುಂದಿನ ಜನ್ಮ ಯಾವುದೊಂದು ತೀರ್ಮಾನ ಆಗೋದು ಯಾವ್ದ್ರಿಂದ? ಯಾವುದು ಡಾಮಿನೇಟ್ ಆಗಿದ್ದಾಗ ಸಾಯ್ತಾನೋ ಅಂತ ಯೋನಿ ಬರುತ್ತೆ ಅವನಿಗೆ. ಅರ್ಥ ಆಯ್ತಾ? ಯಾವ ಗುಣ ಡಾಮಿನೇಟ್ ಆಗಿದ್ದಾಗ ಸಾಯ್ತಾನೆ ಅಂತ ಜಾಮಿನಿಗೆ ಏನಾಯ್ತು ನಾರಾಯಣ ಅಂತ ಹೇಳಿದೆ. ಯಾವ ಗುಣ ಡಾಮಿನೇಟ್ ಆಗೋಯ್ತು? ಈಗ ಸತ್ವಗುಣ ಸೀದ ಎಲ್ಲ ಪರಿಹಾರ ಆಗ್ಬೇಕು. ಬರುತ್ತಾನೆ ಈ ಪಾಪ ಅಂತ್ಯಕಾಲಕ್ಕೆ ಜಿಂಕೆ ಸ್ಮರಣೆ ಬಂದಿದ್ರಿಂದ ಏನು ಬಂತಾಗ? ಮೋಹ ತಿರ್ಯಕ್ಕೆ ಯೋನಿ ಅದು ಮೋಹ. ಅದರಿಂದ ಜಿಂಕೆಯಾಗಿ ಹುಟ್ಟಬೇಕಾಯ್ತು. ಸೊ ಅಂತ್ಯಕಾಲದಲ್ಲಿ ಯಾವಾಗಲೂ ಬರ್ತಾ ಬರ್ತಾ ವಯಸ್ಸನ್ನು ಕೆಡಿಸ್ಕೊಂಡ್ಬಿಡ್ತಾರೆ. ವಯಸ್ಸಾದ್ರೂ ಏನು ಮಾಡಬೇಕು? ಅವ್ರು ಸಂತಕಾಲೆ ವಿಶೇಷತಃ ಬ್ಯಾಲೆನ್ಸ್ ಮಾಡೋದನ್ನು ಏನು ಮಾಡಬೇಕಾಗ? ಇನ್ನೂ ಜಾಸ್ತಿ ಮಾಡಬೇಕು. ಯಾಕೆ ಅದು ರಿಸಲ್ಟ್ ಅಲ್ಲಿರೋದು. ಈಗ ಪರೀಕ್ಷೆ ಹತ್ರ ಬಂದಾಗ ರಿಲ್ಯಾಕ್ಸ್ ಮಾಡ್ಕೋತಾನ? ಇನ್ನು ಜಾಸ್ತಿ ಓದ್ತಾನೆ, ಜಾಸ್ತಿ ಮಾಡ್ತಾನೆ. ಹಾಗೆ ಅಂತ್ಯಕಾಲ ಬರೋದಂದ್ರೆ ಪರೀಕ್ಷೆ ಇದ್ದಾಗ ಆ ಕಾಲಕ್ಕೆ ಏನು ಮಾಡಬೇಕು? ಬೋ ಇನ್ನೂ ಹೆಚ್ಚು ಆಕ್ಟಿವ್ ಆಗಬೇಕೆ ಹೊರತು ಡಲ್ ಆಗಬಾರ್ದು. ತುಂಬಾ ವಯಸ್ಸಾಗಿದೆ, ಯೋಚನೆ ವಯಸ್ಸಾಗಿ ಯೋಚನೆ ಎಲ್ಲ ಶುರು ಮಾಡಿಬಿಟ್ಕೊಂಡು ಹಾಳು ಮಾಡಿಬಿಡ್ತಾರೆ. ಹೇಳಿದ ವಯಸ್ಸಾಗಿದೆ ಇನ್ನಾದರೂ ಒಳ್ಳೆ ಹಾಡಿ ಆದಿಯುರಿ ಪ್ರಾಣಿ ಅಂತ ಹೇಳ್ತಾರಲ್ಲ, ಈಗಲಾದರೂ ಸರಿ ಇರಬೇಕೆ ಹೊರತು ಇನ್ನೇ ಸರಿ ಇರ್ತಾನೆ ಅನ್ನಬಾರ್ದು. ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾತಿ ದೇಹ ಬರುತ್ತೆ ತದೋತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾತಿ ದೇಹಭೃತ್. ದೇಹಭೃತ್ ಈ ಜೀವ ಯದಾ ಸತ್ವೇ ದೇಹಭೃತ್ ಅಂತ ಹೇಳಿದ್ರಿಂದ ಇದು ಮುಕ್ತರಿಗೆಲ್ಲ ಅನ್ವಯ ಆಗೋ ವಿಚಾರ ಅಲ್ಲ. ಯಾರಿಗಿದು? ಈ ಪಾಂಚಭೌತಿಕ ದೇಹ ಇರೋರು ಹೇಳಿದ ಮಾತಿದು. ಯದಾ ಸತ್ವೇ ಪ್ರವೃದ್ಧೆ ಸತ್ವಗಳ ವೃದ್ಧ ಪ್ರವೃದ್ಧ ಭಾರಿ ಹೆಚ್ಚಾದಾಗ, ಸತ್ವಗಳ ತುಂಬ ಹೆಚ್ಚಾದಾಗ ಪ್ರಳಯಂ ಯಾತಿ ದೇಹಭೃತ್. ಯಾವಾಗ ಇವನು ಸತ್ತೋಗ್ತಾನೋ ಆಗ ತದಾ ಆಗ ಉತ್ತಮ ವಿಧಾಂ ಲೋಕಾನ್ ಒಳ್ಳೆಯ ಜ್ಞಾನಿಗಳ ಲೋಕಗಳನ್ನು ಹೊಂತಾನೆ. ಅಮಲಾನ್ ನಿರ್ಮಲವಾದ ಲೋಕಗಳನ್ನು ಹೊಂತಾನೆ. ಪ್ರತಿಪದ್ಯತೆ ಲೋಕ ಶಬ್ದಕ್ಕೆ ಎರಡರ್ಥ. ಅಂತ ಲೋಕಗಳಿಗೆ ಹೋಗ್ತಾನೆ ಅಂತ ಒಂದರ್ಥ, ಅಂತ ದೇಹ ಪಡೀತಾನೆ ಅಂತ ಅರ್ಥ. ಅದು ಮುಂದೆ ಅದನ್ನು ಹೇಳ್ತಾರೆ, ಕ್ಲಿಯರ್ ಆಗಿ ಹೇಳ್ತಾರೆ. ಅಂದ್ರೆ ಲೋಕ ಅಂಬೋದಕ್ಕೆ ಎರಡು, ದೇಹನೂ ಲೋಕ, ಲೋಕಗಳು ಲೋಕ. ಆ ಲೋಕಕ್ಕೆ ಹೊಡ್ತಾನೆ ತದೋತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಯಾವಾಗಲಷ್ಟೇ ಒಳ್ಳೆ ಮೆರಿಟ್ ಇದು ಸೆಲೆಕ್ಟ್ ಆದಲ್ಲ ಅವನಿಗೆ ಪ್ಲೇಸ್ ಆಫ್ ಇಸ್ ಆಪ್ಷನ್ ಸಿಗುತ್ತೆ. ಅವನಿಗೆ ಮೆರಿಟ್ ಪ್ರಕಾರ ಏನು ಸಿಗುತ್ತೆ? ಸಿ ಐ ಟಿಲಿ ತಗೊಂಡಿರ್ತದೆ, ಸಿ ಐ ಟಿ ಒಳಗೆ ರ್ಯಾಂಕ್ ಜಾಸ್ತಿ ಇದ್ದವ್ರು ಯಾವ್ದು ಸಿಗ್ತಾರೆ? ಪ್ಲೇಸ್ ಆಫ್ ಇಸ್ ಚಾಯ್ಸ್. ಆ ರೀತಿ ಕೊಡ್ತಾರೆ. ಇಲ್ಲದೆ ಹೋದ್ರೆ ಕೊಟ್ಟಿದ್ ತಗೋಬೇಕಂತ ಬೇರೆ ದಾರಿ ಇಲ್ಲ. ಕೊಟ್ಟಿದ್ ಕಡಿಮೆ ಆಯ್ತಾ ಕೊಟ್ಟಿದ್ರು ಕೊಡೋದೇ ಇಲ್ಲ, ಕೊಡೋದೇ ಇಲ್ಲ ಬೇರೆ, ಕೊಟ್ಟಿದ್ ತಗೋಬೇಕು ಬೇರೆ, ಕೇಳಿದ್ ಕೊಡ್ತಾರೆ ಬೇರೆ. ಸತ್ವಗುಣ ವೃದ್ಧಿ ಆದಾಗ ಎಂಥ ಒಳ್ಳೊಳ್ಳೆ ಲೋಕಗಳು ಹೋಗ್ತಾನೆ ಅವನು. ಅದಕ್ಕೆ ಸತ್ವಗುಣ ವೃದ್ಧಿ ಮಾಡಿಕೊಂಡೇ ಅಂತ್ಯ ಕಾಲದಲ್ಲಿ ಹೋಗಬೇಕು. ಸಮವಿಧಾಮ್ ಅದು ಓವರ್ ನೈಟ್ ಬರೋದಿಲ್ಲ. ಆದ್ರಿಂದ ಸಂತತಂ ಚಿಂತೆ ಇದೆ. ಮೊದಲಿಂದ ಮಾಡ್ಕೊಂಡು ಬಂದ್ರೆ ಅವಾಗೇನು ಮಾಡಬಹುದು? ಮೊದಲಿಂದ ಸ್ಪೀಡ್ ಮೇಂಟೈನ್ ಮಾಡಿದ್ರೆ ಕೆಲವು ಸತ್ಯ ಓವರ್ ಸ್ಪೀಡ್ ಹೆಚ್ಚು ಸ್ಪೀಡ್ ಮಾಡಿ ಕಂಟಿನ್ಯೂ ಮ್ಯಾಚ್ ಇದು ಮಾಡ್ಬೋದು, ಕಂಪನ್ಸೇಟ್ ಮಾಡ್ಬೋದು. ಮೊದಲಿಂದಲೇ ಸ್ಲೋ ಇದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಮೊದಲಿಂದನೂ ಮ್ಯಾನೇಜ್ ಮಾಡ್ಕೊಂಡು ಬಂದ್ರೆ ಸರಿ. ಈ ಆಟ ಆಡ್ತಿರ್ತಾರೆ, ಇಷ್ಟು ರನ್ ಮಾಡಬೇಕು, ಡಿವೈಡ್ ಮಾಡ್ಕೋತಾರೆ, ಇಷ್ಟು ಓವರ್ನಲ್ಲಿ ಕ್ಲಾಸ್ ಮಾಡ್ಕೋತಾರೆ, ಒಂದರ ಕೈ ಇನ್ನೊಂದ್ರಲ್ಲಿ ಮೇಕಪ್ ಮಾಡ್ಕೋಬೇಕು ತಕ್ಷಣವೇ. ಇದು ತುಂಬ ಹಿಂಡುಕೋತಾದ್ರೆ ಹೋಗ್ಬಿಡ್ತಾನೆ. ಹಾಗೆ ಅದಕ್ಕೆ ಮೇಕಪ್ ಮಾಡೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಗುಣಗಳ ದೃಷ್ಟಿಯಿಂದ ಮೇಕಪ್ ಮಾಡಬೇಕು. ರಜಸಿ ಪ್ರಳಯಂ ಗತ್ವಾ ಸ ಕರ್ಮಸಂಗಿಷು ಜಾಯತೆ. ರಜಸಿ ಪ್ರಳಯಂ ಗತ್ವಾ, ಪ್ರಳಯ ಅಂದ್ರೆ ಸಾವು, ರಜೋಗುಣ ಇದ್ದಾಗ ಸತ್ರೆ ಕರ್ಮಸಂಗಿಷು ಜಾಯತೆ. ಈ ಕರ್ಮಾಷ್ಟರ ಮನೆಯಲ್ಲಿ ಹುಡ್ತಾರೆ. ಕರ್ಮಸಂಗಿಗಳು ಅಂದ್ರೆ ಎರಡರ್ಥ, ಜ್ಞಾನಸಂಗಿಗಳಲ್ಲ, ಕರ್ಮಾಚರಣೆ ಮಾಡೋರ ಮನೆಯಲ್ಲಿ ಹುಡ್ತಾರೆ. ಇನ್ನೊಂದರ್ಥ ಲೇಬರರ್ಸ್ ಮನೆಯಲ್ಲಿ ಹುಡ್ತಾರೆ, ಕೂಲಿಯವರ ಮನೆಯಲ್ಲಿ ಹುಡ್ತಾರೆ. ಯಾಕೆ? ಕರ್ಮಸ ಯಾವಾಗಲೂ ಕರ್ಮ ಅಷ್ಟೇ, ಬೇರೆ ಇಲ್ಲೇ ಇಲ್ಲ. ಆದರೆ ಜ್ಞಾನ ಓರಿಯೆಂಟೆಡ್ ಲೈಫ್ ಅಲ್ಲ ಇವರು. ಏನದು ಕರ್ಮ? ಕರ್ಮ ಓರಿಯೆಂಟೆಡ್ ಎರಡನೇ ಕರ್ಮ, ಅದು ಒಂದೇ ಎಲ್ಲಿ ಹೋದ್ರೆ ಅದು ಒಂದೇ ಇರೋದು, ಅದಾಗಬಾರ್ದು. ಈ ಕೂಲಿ ಹೊಡೆ ಮಗ ಅಂತ ಅಷ್ಟೇನು ಮಾಡ್ತಾನಾಗ? ಕೂಲಿ ಮಾಡ್ತಾನೆ ಅಂತ ಬಿಡ್ತಾರೆ. ಸಾಮಾನ್ಯ ಎಕ್ಸೆಪ್ಷನ್ಸ್ ಇರಬಹುದು, ಜನರಲಿ ಏನು ಮಾಡ್ತಾನೆ ಅಷ್ಟೇ ಕೂಲಿ. ಕರ್ಮದ ಮಗ ಕರ್ಮನಾಗ ಹುಡ್ತಾನೆ. ಆಗ ಧೀಮ ಶುಚೀನಾಂ ಶ್ರೀಮತಾಂ ಗೇಹ ಮೊದಲು ಹೇಳಿದರು, ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಅಂತ ಹೇಳಿದರು. ಅದು ಬ್ಯಾಕ್ಗ್ರೌಂಡ್ ಇಲ್ಲಿಂದ ಶುರುವಾಗೋದು. ಅದು ಎಲ್ಲಿ ಯಾವಾಗ ಅಂಬೋದ್ರೆ ನಾ ಈ ಲಿಂಕ್ ಓದ್ದಾಗ ಕರೆಕ್ಟಾಗಿ ತಿಳಿಯೋದು. ರಜಸಿ ಪ್ರಳಯಂ ಗತ್ವಾ ಯಾರು ಅದೆಲ್ಲ ಇಟ್ಕೊಳಕ್ ಹೋಗ್ಬಾರ್ದು. ನಮ್ಮ ಸೈಡಿಂದ ಹೇಳ್ತಿರೋದು ಅಷ್ಟೇ. ಈಗ ನಮ್ಮ ಸೈಡಿಂದ ಇವತ್ತು ಉದಾಹರಣೆಗೆ ಫ್ಯಾಕ್ಟ್ರಿಲಿ ಕರೆದಿದ್ದಾರಪ್ಪ ಸ್ಪೋರ್ಟ್ಸ್ ಇದೆ ಅಂತೇಳಿ, ನಾವೇ ಅಸ್ಯೂವ್ ಮಾಡ್ಕೊಂಡ್ಬಿಟ್ರೆ, ಅವರೇ ಮಾಡೋಗಳೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಂತೇಳಿ, ನಾವೇನು ಮಾಡಬೇಕೀಗ? ನಾವು ಓಪನ್ ಆಗಿ ಅಪ್ಲೈ ಮಾಡೋದು, ಎಲ್ಲ ಪ್ರಯತ್ನ ಮಾಡಬೇಕು. ಅಲ್ಲಿ ಮಾಡಿ ಅವ್ರು ಮೋಸ, ಅದು ದೇವ್ರು ಮೋಸ ಮಾಡೋದಿಲ್ಲ. ಅರ್ಥ ಆಯ್ತಾ? ಇವ್ರು ಮೋಸ ಮಾಡೋ ಹಾಗೆ ದೇವ್ರು ಮೋಸ ಮಾಡೋದಿಲ್ಲ. ಆದ್ರಿಂದ ನಾವು ಸಿನ್ಸಿಯರ್ ಎಫರ್ಟ್ಸ್ ಹಾಕಿದ್ರೆ ಏನರ್ಥ? ದೇವ್ರಿಗೆ ಮನಸ್ಸು ಬಂದಿದೆ ಅಂತ ಅರ್ಥ. ವೆರಿ ಸಿಂಪಲ್. ಅದು ಬಂದಿದ್ದೀರೋ ಅದು ಕೇಳ್ತಾ ಹೋಗಬಾರ್ದು. ಅರ್ಥ ಆಯ್ತಾ? ಬಂದಿದ್ದೀನಿ ಪ್ರತಿ ಸರ್ತಿ ಕೇಳ್ತಾ ಹೋಗೋದು ತಪ್ಪೇ. ಎತ್ತರ್ಥ ಏನಾಗುತ್ತೆ, ಕಾರ್ಪೆಂಟರ್ ಇರ್ತಾನೆ ಹೇಳಿ ಕೆಲಸ ಮಾಡ್ತಾ ಇರ್ತಾನೆ, ನಾವು ನೋಡ್ತೇವೆ ಚೆಕ್ ಮಾಡ್ತೇವೆ, ಸುಮ್ಮನೆ ನೋಡಿಬಿಡ್ತೇವೆ ಅವನಿಗೆ ಸರಿ ಇದೆ ಅಂತ ಅರ್ಥ, ಸರಿ ಇದೆಯಪ್ಪ ಅಂತ ಹೇಳಬೇಕಾಗಿಲ್ಲ, ಅಷ್ಟೇ ತಪ್ಪಿದ ತಕ್ಷಣ ಹೇಳಿಬಿಡ್ತಾನೆ. ಅದಕ್ಕೆ ಸರಿಯಾದ ದಾರಿಯಲ್ಲಿ ಹೋದ ದೇವ್ರ ಮನಸ್ಸಿ ಬಂದಿದೆ ಅಂತ ಅರ್ಥ. ಆದ್ರಿಂದ ದೇವ್ರು ಮತ್ತೆ ಮತ್ತೆ ಕೇಳಕ್ ಹೋಗ್ಬಾರ್ದು, ಗೊತ್ತಾ, ಸಾಮಾನ್ಯರನ್ನೇ ಕೇಳಕ್ ಸಾಧ್ಯ, ಎಷ್ಟು ವ್ಯಕ್ತಿ ದೇವ್ರನ್ನ ಕೇಳಕ್ಕಾಗತ್ತೆ, ಆಗಲಲ್ಲ, ಸಾಧ್ಯ ಇಲ್ಲ. ನೀನು ಕೇಳು, ನೀನು ಹೇಳಬರಿಗೆ ಮುಂದೆ ಮಾಡಲ್ಲ ಅಂತ ಕೂತ್ಕೊಂಡ್ರೆ ದೇವ್ರು ನೀನು ಕಾಣಲಿಲ್ಲ ಮುಂದೆ ಮಾಡಲಿಲ್ಲ, ಹಾಗಾಗ್ಬಿಡೋದು, ಅದು ಸಾಧ್ಯ ಇಲ್ಲ. ಸುಮ್ಮನೆ ಮುದ್ದು ದಾರಿಯಲ್ಲಿ ಹೋಗ್ತಾ ಇರಬೇಕು. ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾತಿ ದೇಹ ಭೃತ್ ತದೋತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ ರಜಸಿ ಪ್ರಳಯಂ ಗತ್ವಾ ಕರ್ಮಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ ರಜಸಿ ಪ್ರಳಯಂ ಗತ್ವಾ. ಆಮೇಲೆ ತಮಸಿ ಪ್ರಳಯಂ ಗತ್ವಾ ಆಯಿತು. ಇಷ್ಟಾದ್ಮೇಲೆ ಒಂದು ಸಿಂಪಲೇ ಮತ್ತೆ ಹೇಳ್ತಾರೆ, ಕರ್ಮಣಃ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಕರ್ಮಣಃ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ. ಸುಕೃತಸ್ಯ ಕರ್ಮಣಃ, ಸುಕೃತ ಕರ್ಮ ಅಂದರೆ ಪುಣ್ಯಕರ್ಮ, ಪುಣ್ಯಕರ್ಮಗಳಿಗೆ ಏನು ಫಲ ಅಂದರೆ ಸಾತ್ವಿಕಂ ನಿರ್ಮಲಂ ಫಲಂ. ಸಾತ್ವಿಕ ಕರ್ಮಕ್ಕೆ ಸಾತ್ವಿಕ ಫಲನೇ ಫಲ ಉಂಟು. ಹಿಂದೆ ಹೇಳಿದೆ, ರಾಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ. ಸಾತ್ವಿಕ ಕರ್ಮಗಳಿಗೆ ಸಾತ್ವಿಕನೇ ಫಲ ಸಿಗುತ್ತೆ. ರಜಸಸ್ತು ಫಲಂ ದುಃಖಂ, ರಜಸ್ಸಿನ ಕರ್ಮ ಪ್ರಧಾನವಾದಂತಹ ಈ ರಜೋಗುಣದ ಕರ್ಮಗಳನ್ನು ಮಾಡಿ ಯಾವುದರಲ್ಲಿ ಎಂಡಾಗುತ್ತದೋ ದುಃಖದಲ್ಲೇ ಎಂಡಾಗೋದು. ಅಜ್ಞಾನಂ ತಮಸ ಫಲಂ, ಈ ಅಜ್ಞಾನ ಅಂಬ ತಮೋಗುಣ ಇದ್ದಾಗ ಅಜ್ಞಾನವೇ, ಇದು ಬರೀ ದುಃಖ ಅಂದ್ರೆ ಎಚ್ಚರ ಇದೆ, ಎಚ್ಚರ ಕೂಡ ಇರೋದಿಲ್ಲ ಅಂತ, ಕೋಮಾ ಸ್ಟೇಜ್ ಇದ್ದಾಗ. ತಮೋಗುಣ ಅಂದ್ರೆ ತಪ್ಪು ಮಾಡೋದಲ್ಲ, ತಪ್ಪು ಮಾಡಿ ಗೊತ್ತು ಕೂಡ ಆಗೋದಿಲ್ಲ ಅವ್ರಿಗೆ, ಆ ಸ್ಥಿತಿಯಲ್ಲಿ ಇರ್ತಾರೆ. ಅದಕ್ಕೆ ಯಾವಾಗಲೂ ಕೂಡ ಕರ್ಮ ಸುಕೃತ ಕರ್ಮಗಳನ್ನ ಸಾತ್ವಿಕ ಕರ್ಮಗಳನ್ನ ಮಾಡ್ಕೊಂಡಿರ್ಬೇಕು. ಎರಡು ಆ ಶಬ್ದಕ್ಕೆ ಎರಡು ಅರ್ಥ, ಇಲ್ಲ ಅಂತನೋ ಅರ್ಥ, ಆಪೋಸಿಟ್ ಇದೆ ಅಂತನೋ ಅರ್ಥ. ನೈ ಎಂಬುದು ಹೆಸರು ಅದಕ್ಕೆ, ಆಪೋಸಿಟ್ಗೂ ಅದೇ ಇಲ್ಲ ಎಂಬುದಕ್ಕೂ ಅದೇ. ಕರ್ಮಣಃ ಸುಕೃತ ಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸತ್ತು ಫಲಂ ದುಃಖಂ ಅಜ್ಞಾನಂ ತಮಸ ಫಲಂ. ದುಃಖ ಅಂಬುದು ಮನಸ್ಸಿಗೆ ಬರುತ್ತೆ, ಅಜ್ಞಾನ ಅಂಬುದು ಚೇತನಕ್ಕೆ ಬರುತ್ತೆ, ಅದರಿಂದ ಡೇಂಜರಸ್, ಇನ್ನೂ ಅಪಾಯಕರವಾದದ್ದು. ಮನೋರೋಗ ದೇಹ ದೈಹಿಕ ರೋಗ ಇದ್ರೆ ಹಾಗಾಗಿ, ದೈಹಿಕ ರೋಗ ಕೂಡ ಮಾಡಿದ್ರೆ ಮೆಂಟಲ್ ಕೂಡ ಮಾಡೋಕ್ಕಾಗಲ್ಲ, ತುಂಬ ಟೈಮ್ ಬೇಕದು, ಗೊತ್ತಾಯ್ತಾ. ಮತ್ತೆ ಗ್ಯಾರಂಟಿ ಏನು ಕೊಡೋಕ್ಕೂ ಆಗೋದಿಲ್ಲ. ಇದಕ್ಕಿಂತ ಸ್ವಲ್ಪ ಎಷ್ಟೋ ವ್ಯಾಧಿಗಳು ಎಷ್ಟೋ ಬೆಟರ್ ಆ ದೃಷ್ಟಿಯಲ್ಲಿ, ಇನ್ನು ಮುಂದೆ ಹೋದಾಗ ಇನ್ನೂ ಕೆಟ್ಟದು. ಸೊ ಮನಸ್ಸಿನ ಮೇಲೆ ಹೆಚ್ಚು ಎಫೆಕ್ಟ್ ಆಗೋದು ತಮೋಗುಣ, ಆದ್ದರಿಂದ ಬಹಳ ಹುಷಾರಾಗಿ ತಮೋಗುಣ ಬರದಂತೆ ನೋಡ್ಕೋಬೇಕು. ರಜಸಸ್ತು ಫಲತೆ ಅಂತೆ ಅತ್ಯಂತ ಬಳಿ ಗಸಗಸೆ ಪಾಸ ಎಲ್ಲ ಕುಡಿಸೋ ಡ್ರೈವ್ ಮಾಡೋದು ಏನು ಗತಿ ಏನಾಗ್ಬೇಕು, ಕೂತವ್ರ ಗತಿ ಏನು ಮಾಡ್ತಾರೆ ಅವರು, ಇವರು ಕೊಡೋದಿಲ್ಲ ಅವನು ಕೂಡ ಏನು ಮಾಡ್ತಾನೆ, ಅವೆಲ್ಲ ಬೇಡ ಅಂದ್ಬಿಡ್ತಾರೆ. ಎಷ್ಟೊಂದು ರಾತ್ರಿ ಊಟ ಕೂಡ ಮಾಡೋದಿಲ್ಲ ಅವರು, ಯಾಕೆಂದ್ರೆ ನಿದ್ದೆ ಬಂದರೆ ಕಷ್ಟ ಅಂತ ಹೇಳಿ ಆಗಿ ಹೊರಟ್ಬಿಡ್ತಾರೆ, ಮುಂದೆ ಯಾವ್ದರ ಊಟ ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ಅವ್ರಿಗೆ ನಮ್ಮ ಟೈಪ್ ವರ್ಕ್ ಮಾಡಿ, ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸ ಫಲಂ, ರಜಸಸ್ತು ಫಲಂ ದುಃಖಂ ಇತಿ ಅಲ್ಪ ಸುಖಂ ದುಃಖಂ. ಆಗ ಒಂದು ಪ್ರಶ್ನೆ ಹಾಕ್ಕೊಂಡ್ರು, ಸುಖ ಬರೋದೇ ಇಲ್ವಾ ಅಂತ ಕೇಳಿದ್ರೆ, ಇಲ್ಲ ಅಲ್ಪ ಸುಖಂ ದುಃಖಂ, ಅಲ್ಪ ಸುಖ ದುಃಖ ದುಃಖ ಅಂತಾನೆ ಕರೆಯೋದು. ಇನ್ವೆಸ್ಟ್ಮೆಂಟ್ ಪ್ರಪೋರ್ಷನೇಟ್ ಆಗಿ ಭಾಗ ಲಾಭ ಬರೆದವರು ಏನಂತಾರೆ ಅದನ್ನ ಲಾಸ್ ಅಂತಾನೆ ಕರೆಯೋದು. ಸೊ ಯಾವುದೇ ರಜೋಗುಣದಿಂದ ನಿರೀಕ್ಷಿತ ಫಲ ಬರೋದಿಲ್ಲ, ಆದ್ರಿಂದ ಅದು ಯಾವ್ದರ ಪರಿವಸಾನ ಆಗುತ್ತೆ, ಕೆಲಸ ಬರ್ಕೊಂಡು ಕಳಿಸಿದ್ರು ಹೋದ ಕೆಲಸ ಆಗಿ ಊಟ ಬರ್ಕೊಂಡು ಬಂದ ಅಷ್ಟೇ, ಊಟ ಸುಖ ಇದೆ ಬಟ್ ಕೆಲಸ ಆಗಿಲ್ಲ. ಮುಖ್ಯವಾಗಿ ಮುಖ್ಯ ದೃಷ್ಟಿಯಲ್ಲಿ ಏನದು ಫೇಲ್ ಇದ್ದಾಗಲೇ, ಏ ಊಟ ಮಾಡಿದಾಗಲೇ ಅಂತ ಕೇಳಿದ್ರೆ, ಅದು ವಿಶೇಷ ಹೋದಾಗ ಏನೋ ಸ್ಪೆಷಲ್ ಬೇರೆ ಮಾಡಿಬಿಟ್ಟಿದ್ರು ಊಟನ. ಎಷ್ಟೇ ಊಟ ಮಾಡಿದ್ರು ಕೂಡ ಅವ್ರು ಬರೋದು ಡಲ್ಲಾಗೆ ಬರೋದು, ಯಾತಕ್ಕೆ ಕೆಲಸ ಆಗಲಿಲ್ಲ ಅಂತ ಹೇಳ್ತಾರೆ. ಸೊ ಇನ್ನು ಉಪವಾಸ ಹಿಡ್ಕೊ ಇದ್ರು ಡೇಂಜರ್, ಅದು ಊಟರೂ ಇಲ್ಲ ಅದು ಇಲ್ಲ ಅಂತ ಹೇಳಿದಾಗ ಏನಾಯ್ತು ಅಲ್ಲಿಗೆ, ಇನ್ನೂ ದುಃಖ ಜಾಸ್ತಿ. ಆದ್ರೆ ಇದು ಈ ರಜಸ್ಸು ಕೂಡ ಎಲ್ಲ ಕೂಡ ಲೋಕದಲ್ಲಿ ಇವತ್ತು ಏನೇನು ಸುಖ ಅಂತ ಪಡ್ತಾರೆ, ಎಲ್ಲ ರಜೋ ಕೂಡ ಸುಖ. ಅದು ಸಾತ್ವಿಕ ಜ್ಞಾನ ಕಾರ್ಯದಿಂದ ಬಂದರೆ ಮಾತ್ರ ಸಾತ್ವಿಕ, ಉಳಿದ ಯಾವ ಗುಡೆಯಲ್ಲಿ ಬಂದರೂ ಕೂಡ ಏನದು ರಜೋ ಗುಣದ್ದೇ. ಇವ ಅನ್ವ ಇದು ಕಳ್ತನ ಹೇಳ್ತಾರೆ ಮಾಡಿಬಿಟ್ರೆ ತಮೋ ಗುಣದ್ದು, ಅರ್ಥ ಆಯ್ತಾ. ತಮೋ ಗುಣದ ದುಃಖ ದುಃಖ ಅಂಬ ಸುಖನೇ ಅಲ್ಲ ಅದು, ಇದು ಸ್ವಲ್ಪ ಸುಖ, ಇದು ಬರೀ ಸುಖ. ಅಥವಾ ಇನ್ನೂ ಸಂಸಾರ ಅವಸ್ಥೆಯಲ್ಲಿ ಸುಖ ಜಾಸ್ತಿ ಸ್ವಲ್ಪ ದುಃಖ, ದುಃಖ ಜಾಸ್ತಿ ಸ್ವಲ್ಪ ಸುಖ, ಅದು ಬರೀ ದುಃಖ, ಇದು ತಮೋ ಗುಣದ ಒಂದು ವೈಶಿಷ್ಟ್ಯ. ತಥಾ ಹಿ ಚಾರ್ಕರಾಕ್ಷಸಾಖಾಯಂ ರಜಸೋ ಮಾತ್ರಯ ಸುಖಂ ದುಃಖಂ ತಸ್ಮಾತ್ ತಾನ್ ಸುಖಿನೋ ದುಃಖಿನ ಇತ್ಯಾಚಕ್ಷತೆ ರಜಸು. ಆಚಾರ್ಯ ಮಾತು ಹೇಳ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ದುಃಖ ಶಬ್ದಕ್ಕೆ ಸುಖ ಬಿಸಿರವಾದ ದುಃಖ ಅಂತ ಹೇಳೋದಕ್ಕೆ ಭಾಗವತ ತಾತ್ಪರ್ಯ ಹೇಳ್ತಾರೆ. ಖಂ ಅಂದ್ರೆ ಸುಖ, ದುಹು ಅಂದ್ರೆ ದುಃಖ, ಅದಕ್ಕೆ ದುಃ ಖಂ ಸುಖ ಮಿಶ್ರ ದುಸ್ರ ಆಗಿರುತ್ತೆ ಅಂತ ಅರ್ಥ ಹೇಳ್ತಾರೆ, ಗೊತ್ತಾಯ್ತು. ಭಾಗವತ ಬಂದಿದೆ ಒಂದ್ಸಲ ಆಗ್ಲೇ, ದುಃಖ ಶಬ್ದದಲ್ಲೇ ಏನ್ ಸೇರ್ಕೊಂಡಿದೆ, ಸುಖ ಮಿಶ್ರಿತವಾದ ಸ್ವಲ್ಪ ಸುಖದಿಂದ ಕೂಡಿದ ದುಃಖ ಅಂತಾನೆ ಅರ್ಥ. ರಜಸೋ ಹೇವ ಜಾಯತೆ ಮಾತ್ರಯ ಸುಖಂ ದುಃಖಂ ತಸ್ಮಾತ್ ಮಾತ್ರ ಅಂದ್ರೆ ವಿಷಯ, ರಜಸಃ ಮಾತ್ರಯ ಅಂದ್ರೇನು, ರಜೋಗುಣದಿಂದಾಗಿ ವಿಷಯಗಳಿಂದ ಸುಖಂ ದುಃಖಂ ತಸ್ಮಾತ್, ಯಾತಕ್ಕೆ ಕೊಟೇಶನ್ ಕೊಟ್ಟರು ಅಂದ್ರೆ ಅಲ್ಪ ಸುಖಂ ದುಃಖಂ ಅಂತ ಹೇಳಿದ್ರಲ್ಲ, ಅಲ್ಪ ಸುಖಂ ದುಃಖಂ ಅಂತ ಅದಕ್ಕೆ ವಿವರಣೆ ಏನು? ಸುಖಂ ಅದು ಮಾತ್ರ ಯಾ ಸುಖಂ ದುಃಖಂ ತಸ್ಮಾತ್ ತಾನ್ ಸುಖಿನೋ ದುಃಖಿನ ಇತ್ಯಾಚಕ್ಷತೆ. ಸೊ ಯಾವ ಪ್ರಪೋರ್ಷನ್ ಸಂಸಾರಾವಸ್ಥೆಯಲ್ಲಿ ಸುಖ ಅಂತ ಎಲ್ಲೆಲ್ಲಿ ಕರೀತಾರೆ ದುಃಖ ಕಡಿಮೆ ಸುಖ ಜಾಸ್ತಿ ಅಂತ ಅರ್ಥ. ಎಲ್ಲೆಲ್ಲಿ ದುಃಖ ಅಂತ ಕರೀತಾರೆ ಅಲ್ಲಿ ದುಃಖ ಹೆಚ್ಚು ಸುಖ ಕಡಿಮೆ ಅಂತ ಅರ್ಥ. ಬರೀ ಸುಖ ಸಂಸಾರಾವಸ್ಥೆಯಲ್ಲಿ ಏನಿಲ್ಲ ಬರೋದಿಲ್ಲ ಅದರಿಂದ ಅಷ್ಟೇ ಅರ್ಥ. ಅದಕ್ಕೆ ಆಸ್ಪತ್ರೆಗೆ ಹೋದ ಕಾಲಕ್ಕೆ ಆರೋಗ್ಯವಾಗಿದ್ದೀರಿ ಅದು ಎಷ್ಟು ಆರೋಗ್ಯ ಇರ್ತಾರೆ ಅವನೀಗ ಸೇರಿಸಿಯಾಗಿದ್ದ ವಾಸಿ ಅಷ್ಟೇ ಹೊರತು ಮನೆಗೆ ಹೋಗಿ ಪೂರ್ತಿಯಾದ್ರೆ ಅಲ್ಲಿ ಇಟ್ಕೊಂಡು ಮನೆ ಕಳಿಸ್ಬಿಡ್ತಿದ್ರು ಆಗ್ಲೇ. ಇನ್ನೂ ಇದ್ದಾನೆ ಅಂದ್ರೆ ಸಮ್ ಪ್ರಾಬ್ಲಮ್ ಇಸ್ ದೇರ್ ಅಂತ ಅರ್ಥ. ಏನ ಯಾರು ಹೌದು ವೆರಿ ಮೊಮೆಂಟ್ ನಡೀತಾರೆ ಪ್ರತಿಯೊಂದು ಪ್ರತಿಯೊಂದು ದೇವತೆಗಳ ದೇಹದಲ್ಲೂ ಮೂರು ಗುಣ ನಮ್ ಕ್ವಾಲಿಟಿ ವೇರಿ ಆಗುತ್ತೆ ಅಷ್ಟೇ ಹೊರತು ಮೂರು ಗುಣ ಇದ್ದದ್ದು. ಬ್ರಹ್ಮದೇವರ ದೇಹದಲ್ಲೂ ಕೂಡ ಏನಿದೆ ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ ಪಾಯಿಂಟ್ ನಾಟ್ 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 ಸಮಥಿಂಗ್ ಯಾವ್ದಿದೆ ರಜಗುಣ ಮಿಕ್ಸ್ ಆಗಿದೆ ಅದ್ರ ಪೂರ್ತಿ ಇರೋದು ಸ್ವರೂಪ ಸುಖದಲ್ಲಿ ಮಾತ್ರ ಇದ್ರದೇ ಇಲ್ಲ. ಯಾವುದು ತಮಸ್ ಇದೆ ಪಾಯಿಂಟ್ ನಾಟ್ 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 ಎಷ್ಟೋ ನಾಟ್ ಸಮಥಿಂಗ್ ದೇಹ ಆಗಬೇಕಲ್ಲ ದೇಹಕ್ಕೆ ಏನಿರ್ಬೇಕಲ್ಲೇ ಉಂಗುರು ಇದ್ದಾಗಲೇ ದೇಹ ಆಗೋದು ದೇಹ ಆಗೋದಿಲ್ಲ ಪ್ರಾಕೃತ ಅಂತ ಅನಿಸ್ಬೇಕಾದ್ರೆ ಅದಿರಲೇಬೇಕು. ಕ್ವಾಲಿಟಿ ಪಂಚಲೋಹದಲ್ಲಿ ಮಾಡಿದ್ದಾರೆ ಅಂದ್ರೆ ಎಷ್ಟಾರೋ ಮುಂದೊಂದು ಸೇರಿರಲೇಬೇಕಿದ್ರೆ ಪಂಚಲೋಹ ಅಂತ ಹೆಸರಾಗೋದಿಲ್ಲ. ಪಂಚಲೋಹ ಪಂಚಭೂತ ಪಂಚಲೋಹದ ವಿಗ್ರಹ ಪಂಚಭೂತದ ಶರೀರ ಅಷ್ಟೇ ಅದು ಪಂಚಭೌತಿಕ ಶರೀರ ಆ ಅನುಸಂಧಾನಕ್ಕೂ ಅದು ಉಪಯೋಗಿಸಿರೋದು. ರಜಸ್ ಲಿಂಗದೇಹ ಅದೆಲ್ಲ ಲಿಂಗದೇಹ ಅನಿರುದ್ಧ ದೇಹ ಎಲ್ಲ ಅದಕ್ಕೆ ಸೇರಿದೆ ಸ್ವರೂಪ ದೇಹ ಬಿಟ್ಟು ಉಳಿದೆಲ್ಲ ಮಿಕ್ಸ್ ಆಗಿರೋದೆ ಪ್ಯೂರ್ ಅಲ್ಲ. ರಜಸೋ ಹೇವ ಜಾಯತೆ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಸಾತ್ವಿಕ ದೇಹ ರೇಷ್ಮೆ ಬಟ್ಟೆ ಪಟ್ಟೆ ಮಾಡಿ ಉಟ್ಕೊಂಡ್ಬಿಟ್ಟ ದಾಳು ಉಟ್ಟು ಏನಾಯ್ತು ಅದಕ್ಕೆ ಮೈಲಿಗೆ ಆಗಲ್ಲ ಸುಲಭವಾಗಿ ಅದರಿಂದ ಏನೋ ಸಾತ್ವಿಕ. ಅದು ಇನ್ನೂ ಕೆಲವು ಪದ ಬಂಗಾರದ ಪಾತ್ರೆ ಇದೆ ಅದು ಕೊಡಕ ಸ್ವಲ್ಪ ತೊಳೆದ್ಬಿಟ್ರೆ ಸಾಕತ್ತೆ ಏನು ಸುಣಸೆಣ್ಣೆ ಹಾಕಿ ತೊಳಿಬೇಕಾಗಿಲ್ಲ ಅದನ್ನ ಬೆಳ್ಳಿಗೆ ಭಸ್ಮ ಹಾಕಿ ತೊಳಿಬೇಕು. ಇದು ಇದಕ್ಕೆಲ್ಲ ತಾಮ್ರಕ್ಕೆಲ್ಲ ಹುಣಿಯನ್ನೇ ಹಾಕಬೇಕು ಮಣ್ಣಿನ ತೊಳಿಲೇಬಾರ್ದು ಬಿಸಾಕಿ ಬಿಡಬೇಕು ಅಂತ ಹೇಳ್ತಾರೆ. ಸೊ ಆತ ನಾಲ್ಕು ವೆರೈಟಿ ಆಗ ಇನ್ನು ನಾಲ್ಕಾಗಿ ಆಯಾ ದೇಹಕ್ಕೆ ತಕ್ಕಂತೆ ಆಯಾ ಇದು ಶಿಕ್ಷೆಗಳಿರುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ನಾವು ಇದೊಂದು ಕೂಡ ರಿಸ್ಕ್ ತಗೊಳಕ್ಕೆ ಹೋಗದೇನೆ ತಗೋಗೋಣ ಡಾಮಿನೇಟ್ ಆಗದಂತೆ ನೋಡ್ಕೊಂಡ್ಬಿಟ್ಟು ಸಮಸ್ಯೆ ಬರೋದೆ ರಿಸ್ಕ್ ತಗೊಳ್ಬಾರ್ದು. ಒಂದು ದಿವಸ ತಗೊಂಡು ನೋಡೋಣ ಏನಾಗುತ್ತದ ಸ್ವಲ್ಪ ನಿದ್ದೆ ಮಾಡೋಣ ಡ್ರೈವ್ ಮಾಡ್ತಾ ಸ್ವಲ್ಪ ನಿದ್ದೆ ಮಾಡೋದಾಗುತ್ತೆ ಅಷ್ಟೇ ಸ್ವಲ್ಪ ನಿದ್ದೆಗೂ ಅದು ಅನಾಹುತ ತಪ್ಪಿದ್ದಲ್ಲ. ಅನ್ಯಥಾತು ದುಃಖಸ್ಯ ಅತಿ ಕಷ್ಟತ್ವಾತ್ ತಮೋಧಿಕತ್ವ ರಜಸೋ ನಸ್ಯಾತ್ ಅನ್ಯಥಾ ದುಃಖಸ್ಯ ಅತಿ ಕಷ್ಟತ್ವಾತ್ ತಮಸೋ ಅಧಿಕತ್ವ ರಜಸೋ ನಸ್ಯಾತ್. ಯಾಕೆಂದ್ರೆ ದುಃಖದೇ ಅತಿ ಕಷ್ಟ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ರಜೋಗುಣಕ್ಕೂ ತಮಗುಣಕ್ಕೂ ವ್ಯತ್ಯಾಸ ನಿಲ್ದಾಗ ಏನ್ ಮಾಡ್ಬೇಕಾಗ ರಜೋಗುಣ ಸ್ವಲ್ಪ ಸುಖ ಒಪ್ಪಬೇಕಾಗ ತಮಗುಣದಲ್ಲಿ ಸುಖನ ನೆಗ್ಲಿಜಿಬಲ್ ಮಾಡಬೇಕು. ಇದು ಇದೆ ಅದನ್ನ ಹೇಳೋದು ಅನ್ಯಥ ಈ ರೀತಿ ಅರ್ಥ ಮಾಡದೆ ಹೋದ್ರೆ ದುಃಖಸ್ಯ ಅತಿ ದುಃಖನೇ ಅತಿ ಕಷ್ಟ ಆದಾಗ ತಮೋಧಿಕತ್ವ ರಜಸೋ ನಸ್ಯಾತ್ ತಮಸ್ಸಿನಿಂದ ತಮಸ್ಸು ರಜಸಃ ಅಧಿಕತ್ವ ತಮೋ ಅಧಿಕತ್ವ ಅಲ್ಲ ರಜಸಃ ತಮಸ ಅಧಿಕತ್ವ ಆಗ್ತಿರಲಿಲ್ಲ ಅಂತ ಅರ್ಥ. ತಾರತಮ್ಯ ಮೇಂಟೈನ್ ಮಾಡಕ್ ಅದ್ ಬೇಕೇ ಬೇಕು. ದುಃಖ ಶಬ್ದ ಕೇವಲ ದುಃಖವಾಚೀತ್ಯನ್ಯಥಾ ಪ್ರತೀತಿ ನಿರಾಸಾಯ ರಜಸ ಇತಿ ಕೇವಲ ದುಃಖ ಅಂತ ಅರ್ಥ ಅಲ್ಲ ಅಲ್ಪ ಸುಖ ಮಿಶ್ರಿತವಾದ ದುಃಖ ದುಃಖ ಶಬ್ದೇನ ಉಚ್ಯತೆ ಇತಿ ಶೇಷ ತತ್ ಕಥಂ ಇತ್ಯತ ಉಕ್ತಂ ಅಲ್ಪೇತಿ ಅಲ್ಪತ್ವಾತ್ ಸುಖಸ್ಯ ಅವಿವೇಕ್ಷ ಇತಿ ಭಾವ ಸ್ವಲ್ಪ ಇರೋದ್ರಿಂದ ಅದನ್ನೇನಂತ ಕರೆದ್ರು ದುಃಖ ಅಂತನ ಕರ ಅಷ್ಟೇ ಹೊರತು ಬೇರೆ ಅಲ್ಲ. ಹಾಲಿ ನೀರು ತುಂಬಾ ಜಾಸ್ತಿ ಆದಾಗ ಏನಂತಾರೆ ಅದನ್ನ ಬರೀ ನೀರು ಅಂದ್ಬಿಡ್ತಾರೆ ಅಷ್ಟೇ ಅದು ಬಿಡದಂತೆ ಇವತ್ತು ಹಾಗೆ ವ್ಯವಹಾರ ಮಾಡ್ತಿರೋದು ಹಾಗೆ ಹೆಚ್ಚಾವ್ದಿರುತ್ತೋ ಅದನ್ನು ಕರೆಯೋ ಪದ್ಧತಿ ಆ ಅರ್ಥದಲ್ಲಿ ಹೇಳ್ತಾರಾದ್ರಿಂದ ಅದು ಸರಿಯಾದ್ದೆ ಕುತಃ ಇತ್ಯಾದಿ ನೀರಿನ ಹಾಲು ಅಂತ ಕರೆಯೋದಿಲ್ಲ ನೀರಿನ ಹಾಲು ಅಂತ ಕರೆಯೋದಿಲ್ಲ ಬರೀ ಬೆಳಗಿದ್ದಿದ್ದರೂ ನೀರು ಅಂತ ಕರೆಯೋದಿಲ್ಲ ಅದು ಯಾವ ಪ್ರಮೋಷನ್ ಜಾಸ್ತಿ ಆಗತ್ತೆ ಅದು ನೋಡಿ ಹೆಸರಿಟ್ಬಿಡ್ತಾರೆ. ಇತ್ಯತಃ ತಥಾ ಇತಿ ರಜಸಃ ಇತಿ ಪಂಚಮಿ ಮತ್ ಪಾತ್ರಯ ಇತಿ ಸುಖ ವಿಶೇಷಣಂ ಮಾತ್ರಯ ಅನ್ನೋದು ವಿಷಯಗಳಿಂದ ಬಂದ ಸುಖಕ್ಕೆ ಅಬ್ಜೆಕ್ಟಿವ್. ಸ್ತೋಕಾತ್ಮಕಂ ಸುಖಂ ದುಃಖಂಚ ಇತ್ಯ ಸ್ತೋಕ ಅಂದ್ರೆ ಸ್ವಲ್ಪ ಅಂತ ಅರ್ಥ. ಶೋಕಾತ್ಮಕಂ ಸುಖಂ ದುಃಖಂಚ ಇತ್ಯರ್ಥ ಸ್ವಲ್ಪ ಸುಖ ಉಡು ದುಃಖ ಅಂತ ಅರ್ಥ. ತಾನ್ ರಾಜಸ ಕರ್ಮಿಣ ಕೇವಲ ದುಃಖಾರ್ಥಾಂಗೀಕಾರೇ ಬಾಧಕಂಚಾಹ ಕೇವಲ ದುಃಖ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಅನ್ಯ ಅತಿ ಕಷ್ಟತ್ವಾತ್ ಅಜ್ಞಾನಾದಪಿ ಕಷ್ಟತ್ವಾತ್ ತತ್ ಫಲಕಶ್ಚ ರಜಸಃ ತಥಾಚ ಮಧ್ಯೆ ತಿಷ್ಠಂತಿ ರಾಜಸಾಹ ಅಥೋ ಗಚ್ಚಂತಿ ಯುಕ್ತಂ ಸ್ಯಾದಿತಿ ಭಾವ. ಮೂರು ಗುಣಗಳನ್ನು ಪ್ರತ್ಯೇಕ ಹೇಳೋದಕ್ಕೆ ಹೊರಟಾಗ ರಜೋಗುಣ ತಮೋಗುಣ ವ್ಯತ್ಯಾಸ ತೋರಿಸೋಕ್ಕೋಸ್ಕರ ಅದನ್ನ ಹೇಳಲೇಬೇಕು ಅಂತ ತಿಳಿಸಿದ್ರು. ಏನ ಮಾತ್ರಯ ಇತಿ ವಿಶೇಷಣ ಯಾವುದಕ್ಕೆ ಮಾತ್ರಯ ಅಂದ್ರೇನು ಮಾತ್ರ ಅಂದ್ರೆ ವಿಷಯ ಮೀಯಂತೆ ಇತಿ ಮಾತ್ರ ಆ ವಿಷಯ ಅಂತ ಹೇಳ್ಬಿಟ್ಟಿದ್ದಾರೆ. ಮಾತ್ರಯ ಅಂದ್ರೆ ಸ್ತ್ರೀಲಿಂಗದ ಪದ ಆದ್ರಿಂದ ಮಾತ್ರಯ ಅಂತ ಹೇಳಿದ್ರು ಅಂದ್ರೆ ವಿಷಯದಿಂದ ಅಂತ ಅರ್ಥ ಶಬ್ದರೂಪ ರಸಾದಿಗಳಿಂದ ಅಂತ ಅರ್ಥ. ಸುಖಂ ದುಃಖಂ ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವಚ ಪ್ರಮಾದಮೋಹೌ ತಮಸೋ ಭವತೋ ಅಜ್ಞಾನಮೇವಚ. ಇನ್ನೊಂದ್ಸರಿ ಸಮಪ್ ಮಾಡಿ ಹೇಳ್ತಾರೆ, ಒಟ್ಟಿನ ಮೇಲೆ ಸತ್ವಾತ್ ಸಂಜಾಯತೆ ಜ್ಞಾನಂ. ನೆನ್ಪಿಟ್ಕೊಂಡ್ರೆ ಸತ್ವಗುಣ, ಅದಕ್ಕೆ ಬೆಳಗಿನ ಕಾಲ ಸತ್ವಗುಣ ಜಾಸ್ತಿ ಇರೋ ಕಾಲ. ದೇಹದಲ್ಲೂ ಸತ್ವಗುಣ ಜಾಸ್ತಿ, ಹೊರಗೂ ಸತ್ವಗುಣ ಜಾಸ್ತಿ. ಮುಹೂರ್ತ ಅಂತ ಕರೀತಾರೆ ಅದು. ಎಲ್ಲಿ ಏನಾದ್ರು ಹೈಲಿ ಕಂಡ್ಯೂಸಿವ್ ಅದು. ಕಾಲನೂ ಹಾಗೆ ಇದೆ, ಇವನ್ ಮೈಂಡು ಹಾಗೆ ಇದೆ, ಪರಿಸರ ದೇವಸ್ಥಾನ ಮಾಡಿ ಇನ್ನೂ ತೀರ್ಥಕ್ಷೇತ್ರ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಕಾಲ ಆ ದೇಶ ಮನಸ್ಸು ಎಲ್ಲ ಸಾತ್ವಿಕ ಇದ್ದಾಗ ಏನಾಗುತ್ತೆ, ಅಲ್ಲಿಗೆ ತುಂಬಾ ಸಾಧನೆ ಆಗುತ್ತೆ. ಅದಕ್ಕೆ ತೀರ್ಥಕ್ಷೇತ್ರ ವಾಸ ಅಂಬೋದು ಅದಕ್ಕೆ ಹೇಳಿರು. ಇವತ್ತ ಪದ್ಧತಿ ಹೋಗಿಬಿಟ್ಟಿದೆ, ಕ್ಷೇತ್ರದ ದರ್ಶನ ಆಗಿದೆ ಹೊರತು ಇವತ್ತೇನಿಲ್ಲ, ವಾಸ ಇಲ್ಲೇ ಇಲ್ಲ. ವಾಸ ಎಲ್ಲ ನೈಟ್ ಡೆನ್ನೆ ಆಗ್ತಿರ್ತದೆ ಹೊರತು ವಾಸ ಆಗ್ತಿರೋದೆ. ಆ ತೀರ್ಥಕ್ಷೇತ್ರ ಜರ್ನಿ ಅಂತ ತಿಳ್ಕೋಬೇಕು ಅಷ್ಟು, ಹೊರತು ಬೇರೆ ಅಲ್ಲ. ದ್ವಾರಕಾದಿಗಳಿಗೆ ಹೋದಾಗ ಹೇಳ್ತಾರೆ 5 ದಿವಸ ಇರಬೇಕಲ್ಲಿ ಅಂತ ಹೇಳ್ತಾರೆ. 5 ದಿವಸ ಇದ್ರೆ ಅಷ್ಟೇ ಪೂರ್ತಿ ಚೆನ್ನಾಗಾಗತ್ತೆ ಅಂತ ಹೇಳಿದ್ದಾರೆ. ಹಿಂದಿನ ಕಾಲ ಮಿನಿಮಮ್ 3 ಡೇಸ್ ಇರಲೇಬೇಕಾಗಿ, ತೀರ್ಥ ವಿಧಿ ಮಾಡಬೇಕಾದ್ರೆ 3 ದಿವಸ ಕಂಪಲ್ಸರಿ. 5 ದಿವಸ ಎಲ್ಲ ಒಂದೊಂದೇ ಮುಗಿಸ್ಬಿಡ್ತಾರೆ, ಆದ್ದರಿಂದ ಅದಕ್ಕೆ ಅದು ಅನುಭವ ಬರೋದಿಲ್ಲ. ವಾಸ ಯಾಕೆ ಸಾತ್ವಿಕದಲ್ಲಿ ವಾಸ ಅದು. ಕಾಶಿಯಲ್ಲಿ ಯಾವಾಗ ಬೇರೆಯವರು ಇರ್ತಾರೆ, ಒಂದೇ ಸಾರಿ ಇರ್ಬೋದಲ್ಲ. ಉಡುಪಿಯಲ್ಲಿ ಯಾವಾಗ ಇರ್ತಾರೆ, ಒಂದೇ ಸಾರಿ ಇರ್ಬೋದಲ್ಲ ಅಂತೀವಲ್ಲ. ಹಾಗೆ ಇದ್ರೆ ಅಷ್ಟು ಅದಕ್ಕೆ ಲಾಭ ಇದೆ. ಅದು ಸತ್ವಗುಣ ಪ್ರಚುರ ಆದ್ದರಿಂದ ತೀರ್ಥಕ್ಷೇತ್ರಗಳಲ್ಲಿ ಏನಾಗಿರುತ್ತೆ, ಯಾವಾಗಲೂ ಸತ್ವಗುಣ ಡಾಮಿನೇಟ್ ಆಗಿರುತ್ತೆ. ಅದಕ್ಕೆ ಸತ್ವಗುಣ ಅಲ್ಲಿ ಹೋದ ನಮಗೆ ಕಂಪೆನ್ಸೇಟ್ ಮಾಡುತ್ತೆ, ನಮ್ಮ ದೋಷಗಳನ್ನು ಕಂಪೆನ್ಸೇಟ್ ಮಾಡುತ್ತೆ. ತೀರ್ಥ ಸ್ನಾನ ಮಾಡ್ದ, ಆ ಸತ್ವಗುಣ ವೃದ್ಧಿಗೆ ಸಾಧನ ಆಯಿತು. ಅದು ಈವನ್ ನಮ್ಮ ಶಾಸ್ತ್ರದ ಲೌಕಿಕವಾಗಿ ಕೂಡ ಹೆಚ್ಚು ಶುದ್ಧವಾದ ನೀರಿನಲ್ಲಿ ಮಾಡಿದಾಗ ಏನಾಗುತ್ತೆ, ಕೊಳೆ ಹೆಚ್ಚೋಗುತ್ತೆ, ಫ್ರೆಶ್ನೆಸ್ ಜಾಸ್ತಿ ಬರುತ್ತೆ ಎಂಬುದು ಗೊತ್ತಿದೆ. ಅದು ಸೈಂಟಿಫಿಕಲಿ ಅಷ್ಟೇ ಹೇಳ್ತಾರೆ ಅವರು. ಈ ಪಾವಿತ್ರ್ಯ ಸೈನ್ಸ್ಗೆ ಅರ್ಥ ಆಗೋದಿಲ್ಲ. ಪಾವಿತ್ರ್ಯ ಅಂಬೋದು ಇನ್ನೂ ಜಾಸ್ತಿ ಅದು. ಮೊದಲು ಡರ್ಟಿ, ಆಮೇಲೆ ಕ್ಲೀನು, ಆಮೇಲೆ ಡಿವೈನ್, 3 ಭಾಗ ಇದೆ. ನಮ್ಮ ಮಡಿಯಲ್ಲಿ ಏನು ಸೇರ್ಕೊಂಡಿದೆ, ಬರೀ ಕ್ಲೀನ್ಲಿನೆಸ್ ಇಲ್ಲ, ಏನಿದೆ ಅಲ್ಲಿ, ಒಂದು ಡಿವೈನ್ ಇದೆ. ಇವರೇನು ಮಾಡ್ತಾರೆ, ನಮ್ಮ ಭಯಂಕರ ಕೊಳೆ ಪದಾರ್ಥನ ಮಡಿ ಅಂತ ಕರೀತಾರಲ್ಲ, ತಪ್ಪದು. ಯಾಕೆ ಏನೆಲ್ಲ ಫಸ್ಟ್ ಅದು ಕ್ಲೀನೇ ಅಲ್ಲ. ಅದು ಮಡಿ ಎಂಬುದು ಕ್ಲೀನ್ನೆಸ್ಗಿಂತ ಇನ್ನೂ ಹೈಯರ್ ಸ್ಟೇಜ್ ಅದು. ಈ ಲೋಯರ್ ಸ್ಟೇಜಲ್ಲಿ ಇಲ್ದ ಹೋಗ್ಬಿಟ್ರೆ ಇದ್ಬಿಟ್ರೆ ಏನಾಗುತ್ತೆ, ಅದು ಅರ್ಥನೇ ಮಡಿ ಶಬ್ದಕ್ಕೆ ಅರ್ಥನೇ ಬರೋದಿಲ್ಲ. ಆಗ ಅದಕ್ಕೆ ಇವರು ನಕ್ಕ ಬಿಡ್ತಾರ, ನಗೆ ಬರುತ್ತೆ, ನಗೆ ಬರುತ್ತೆ, ದಾಸ್ತಿ ಹೇಳಿದ್ರಲ್ಲ ಹಾಗಾಗ್ಬಿಡುದು. ಏನ ಯಾವ್ದು ಅದು ಈ ಪ್ರಶ್ನೆ ಏನು ಮುಂದೆ ಬರುತ್ತೆ ಅದು. ಈಗ ನಮಗೇನು ಪ್ರಶ್ನೆ ಏನೀಗ, 3 ಗುಣಗಳು ಹೇಗೆ ಅಂತ ಅಷ್ಟೇ. ದೇಹಕ್ಕಂತ ಒಂದಿನ ಪ್ರಶ್ನೆ, ಬೇರೆ ವಿಷಯ ಅಂತ ಆಗ್ಬಿಡುದು. ಈ ಬೇಡ ಅದು. ಗುಣ ನಾಣ್ಯಂ ಗುಣೇಭ್ಯ ಕರ್ತಾರ. ಮುಂದೆ ಮತ್ತೆ ಸಮರಿ ಹೇಳ್ತಾರೆ, ಸತ್ವಾತ್ ಸಂಜಾಯತೆ ಜ್ಞಾನಂ, ರಜಸೋ ಲೋಭ ಏವಚ, ಪ್ರಮಾದ ಮೋಹೌ ತಮಸೋ ಭವತಃ ಅಜ್ಞಾನಮೇವಚ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ, ಮಧ್ಯೆ ತಿಷ್ಠಂತಿ ರಾಜಸಾಃ, ಜಘನ್ಯ ಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ. ಸತ್ವಗುಣದಲ್ಲಿ ಯಾರು ಇರ್ತಾರೆ, ಸ್ಥಾ ಅಂತ ಪದ ಹೇಳಿದ್ರಿಂದ ಒಮ್ಮೆಮ್ಮೆ ಬಂದರೆ ಸ್ಥಾ ಅಂತ ಕರೆಯೋದಿಲ್ಲ, ಗೊತ್ತಾಯ್ತಾ. ಟೆಂಪರರಿ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಇದ್ದಾಗೆ. ಇದು ಸತ್ವಸ್ಥಾ, ಸತ್ವದಲ್ಲಿ ಯಾರು ನೆಲೆಗೊಂಡಿರ್ತಾರಲ್ಲ ಅವರು, ಒಮ್ಮೆ ಮಾಡಿ ನೆಲೆಗೊಂಡಿದ್ದಂತ. ಒಂದೇ ವ್ರತ ಮಾಡಿ ವ್ರತ ಮಾಡ್ತಾರೆ ಅಂತ ಯಾಕೆ ಕರೆಯೋದಿಲ್ಲ, ಹಾಗೆ ವ್ರತನೇ ಮಾಡೋರು ಅಂತ ಯಾಕೆ ಕರಿತೇವೋ. ಸತ್ವಗುಣನೇ ಡಾಮಿನೇಟ್ ಆಗ ಯಾರು ನೋಡ್ಕೊಂಡಿರ್ತಾರೆ, ಥ್ರೋ ಔಟ್ ಮೇಂಟೈನ್ ಮಾಡಿರ್ತಾರೆ, ಅವರನ್ನ ಏನಾಗ್ತಾರೆ, ಊರ್ಧ್ವಂ ಗಚ್ಚಂತಿ. ಊರ್ಧ್ವಂ ಅಂದ್ರೇನು, ಮೇಲಿನ ಲೋಕಕ್ಕೆ ಹೋಗ್ತಾರೆ, ಮೇಲಿನ ಲೋಕಕ್ಕೆ ಹೋಗ್ತಾರೆ, ಪ್ರಮೋಟ್ ಆಗ್ತಾರೆ ಅಂತ ಅರ್ಥ. ಆಮೇಲೆ ಮಧ್ಯೆ ಆಗಿದ್ರೆ ಬಲಿ ಚಕ್ರವರ್ತಿ ಏನು ಮಾಡ್ದ, ಸರ್ವಸ್ವ ದಾನ ಮಾಡ್ದ, ಸುತಲೋಕಕ್ಕೆ ಹೋದ. ಎಲ್ಲಿದೆ ಅದು, ಕೆಳಗಿದೆ. ಆದರೆ ಆ ಅರ್ಥ ಅಲ್ಲ ಅದಕ್ಕೆ. ಸುತಲ ಲೋಕ ಕೆಳಗಿದ್ರು ಕೂಡ ಅದ್ರ ಏನಲ್ಲಿ ಕ್ವಾಲಿಟಿ, ಅದರದ್ದು ಉತ್ತಮ ಲೋಕ. ಅವ್ರು ಗ್ರೌಂಡ್ ಫ್ಲೋರಲ್ಲಿ ಇದ್ಬಿಟ್ರೆ ಅವ್ರು ಲೋ ಲೆವೆಲ್ ಅಂತ ಅರ್ಥಾರ, ಅಟೆಂಡರ್ ಫೋರ್ತ್ ಫ್ಲೋರಲ್ಲಿ ಕೂತ್ ಬಿಟ್ರೆ ಇದಾಗೋದಿಲ್ಲ. ಇಲ್ಲಿ ಊರ್ಧ್ವಂ ಶಬ್ದಕ್ಕೆ ಹಾಗೆ ಪ್ರಗತಿ ಕಾಣ್ತಾನೆ ಅಂತ ಅರ್ಥನೇ ಹೊರತು ಮೆಕ್ಯಾನಿಕಲಿ ಮೇಲೆ ನಿಲ್ತಾನೆ ಅಂತ ಅರ್ಥ ಅಲ್ಲ. ಮೇಲೆ ಬರಬೇಕು, ಮೇಲೆ ನಿಂತ್ಕೊಂಡ್ಬಿಟ್ರೆ ಮೇಲೆ ಬಿದ್ದಾಗಾಯ್ತಾ ಅಲ್ಲ. ಆ ಅರ್ಥ ಊರ್ಧ್ವಂ ಶಬ್ದಕ್ಕೆ ಅರ್ಥ ಬರ್ತಾ ಬರ್ತಾ ಡೈಲಿ ಕೂಡ ಏನಾಗ್ತಾನವನು, ಊರ್ಧ್ವಂ ಗಚ್ಚಂತಿ, ಏನಾಗ್ತಾ ಇರ್ತಾನವನು, ಮೇಲಕ್ಕೆ ಹೋಗ್ತಾನೆ ಇರ್ತಾನೆ. ಎಷ್ಟು ಮೇಲೆ ಬಂದಿದ್ದಾರೆ ಅಂತ ಹೇಳೋದಿಲ್ಲ. ಹಾಗೆ ಸತ್ವಸ್ಥಃ, ಮಧ್ಯೆ ತಿಷ್ಠಂತಿ ರಾಜಸಾಹ. ರಾಜಸರು ಏನಾಗ್ತಾರೆ, ಮಧ್ಯೆ ಮುಂದಕ್ಕಿಲ್ಲ ಹಿಂದಕ್ಕಿಲ್ಲ, ಅಲ್ಲೇ ಸಾಧನೆ ಮುಂದೆ ಹೋಗೋದಿಲ್ಲ ಅವರು. ಮಧ್ಯೆ ತಿಷ್ಠಂತಿ ರಾಜಸಾಹ, ಜಘನ್ಯ ಗುಣವೃತ್ತಿಸ್ಥಾಹ. ಜಘನ್ಯ ಗುಣ ಅಂದ್ರೆ ವರ್ಷ್ಟ್ ಲೋಯೆಸ್ಟ್, ಜಘನ್ಯ ಅಂದ್ರೆ ಲೋಯೆಸ್ಟ್ ಅಂತ ಅರ್ಥ. ಲೋಯೆಸ್ಟ್ ಅಂದ್ರೆ ಯಾವುದು, ತಮೋಗುಣ. ಅದಕ್ಕೆ ತಮೋಗುಣ ವೃತ್ತಿಸ್ಥಾಹ ಅಂತ. ಯಾರು ತಮೋಗುಣದ ವೃತ್ತಿಯಲ್ಲಿ ನೆಲೆಸಿರ್ತಾರೆ ಅಂತ ಅವರು ತಾಮಸರಾದ್ದರಿಂದ ಅಧೋಗಚ್ಚಂತಿ, ಕೆಳಗೆ ಬಿಡುತ್ತಾರೆ. 3 ಹಂತ ಈಗ ಇಲ್ಲಿ 3 ಸತ್ವಸ್ಥಾಹ ಊರ್ಧ್ವಂ ಗಚ್ಚಂತಿ, ರಾಜಸಾಹ ಮಧ್ಯೆ ತಿಷ್ಠಂತಿ, ಆಮೇಲೆ ತಾಮಸಾಹ ಅಧೋಗಚ್ಚಂತಿ ಹೇಳಿದ್ರಿಂದ ಅದು ಹೇಗೆ ಡಿಸೈಡ್ ಆಗೋದು, ದೇಹದ ಮೇಲೆ. ದೇಹದ ಮೇಲೆಲ್ಲ ಹೇಳ್ತೀರಿ, ಸ್ವರೂಪದ್ದು ಹೇಳ್ತಾ ಇಲ್ಲ ಈಗ. ಸ್ವರೂಪದ್ದೆಲ್ಲ 17ನೇ ಅಧ್ಯಾಯದಲ್ಲಿ. ದೇಹದಲ್ಲೇನೆ ದುರ್ಯೋಧನಾದಿಗಳು ಇದ್ದಾರೆ ಈಗ. ಎಂಥ ವಂಶ ಅದು, ಕುರುವಂಶ, ಚಂದ್ರವಂಶ, ಅದು ವೇದವ್ಯಾಸರ ಮೊಮ್ಮಗನಾಗಿ ಹುಟ್ಟ ಹಾಗೆ ಇವೆಲ್ಲ ಏನವು, ದೇಹದ ದೃಷ್ಟಿಯಿಂದ ಭಾರಿ ಪ್ಲಸ್ ಪಾಯಿಂಟ್ಗಳವೆಲ್ಲ ಕೂಡ. ಬಟ್ ಯಾವುದಕ್ಕೆ ಸೇರಿಲ್ಲ, ಅದು ಸ್ವರೂಪಕ್ಕೆ ಸೇರಿದ್ದಲ್ಲ, ದೇಹಕ್ಕೆ ಸೇರಿದ್ದಷ್ಟೇ. ಉಪಯೋಗ ಮಾಡ್ಕೊಂಡ್ರೆ ಹಾಳಾಗಿ ಹೋಗ್ಬಿಡ್ತಾನೆ. ಅಂತ್ಯಕಾಲ ಕೃಷ್ಣನ ಬೈತಾ ಸಾಯ್ತಾನೆ, ಬರೀ ತಮೋಗುಣದ ಮುದ್ದೆಯಾಗಿ ಸಾಯ್ತಾನೆ ಅಂತ ತಮಸ್ಸಿಗೆ ಹೋಗ್ತಾನೆ. ಆ ಟೈಪ್ ಅರ್ಥ ಆಯ್ತಾ? ಮಾಡ್ಕೊಂಡು ದೇಹ ಮನಸ್ಸು ಸ್ವರೂಪ ಮೂರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲೆಲ್ಲಿ ನಾವು ಎಚ್ಚರ ವಹಿಸ್ಬೇಕು ಗೊತ್ತಾಗುತ್ತೆ. ಜಘನ್ಯ ಗುಣವೃತ್ತಿ ಸ್ಥಾಹ ಅಧೋ ಗಚ್ಚಂತಿ ತಾಮಸಾಹ ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾ ಅನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮಧ್ವಾಮಂ ಸೋಧಿ ಗಚ್ಚತಿ. ಇದಿಷ್ಟು ಒಂದು ಹಂತ ಬಂತೀಗ. ಹಾಗಿದ್ರೆ ಈ ಮೋಕ್ಷಕ್ಕೆ ಹೋಗೋದು ಯಾವಾಗ? ಊರ್ಧ್ವ ಅಧೋ ಮಧ್ಯ ಅಂತ ಹೇಳಿದಾಗ ಊರ್ಧ್ವ ಊರ್ಧ್ವ ಲೋಕ ಅಥೋ ಲೋಕ ಇದು ಮಧ್ಯ ಲೋಕ ಇದಿಷ್ಟೇ ಆಯ್ತಲ್ಲ. ಮಧ್ಯೆ ತಿಷ್ಟತೆ ಮನುಷ್ಯ ಲೋಕದಲ್ಲೇ ಇರ್ತಾರೆ, ಮುಂದೆ ಹೋಗೋದಿಲ್ಲ ಅಂತ ಅರ್ಥ. ಮನುಷ್ಯ ಲೋಕದಲ್ಲೇ ಇರ್ತಾರೆ, ಅವರು ದೇವಲೋಕಕ್ಕೆ ಹೋಗ್ತಾರೆ, ಇವರು ಸುರಲೋಕಕ್ಕೆ ಹೋಗ್ತಾರೆ ಅಂತ ಅರ್ಥ ಆಯ್ತು. ಹಾಗಿದ್ರೆ ಮೇನ್ ಲೋಕ ಸ್ವರ್ಗ ಇದೆ ಅಷ್ಟೇನೆ. ವೈಕುಂಠ ಅಂತ ಆಗ್ಲಿಲ್ಲ ಅಂತ ಕೇಳಿದ್ರೆ, ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಸತ್ವಗುಣದಲ್ಲಿ ಇದ್ರೂ ಸಾಲದು ಅಂತ ಹೇಳ್ತಾರೆ. ಏನಾಗ್ಬೇಕು ಅವನು? ಮೂರು ಗುಣನು ಡೀಲಿಂಗ್ ಮಾಡ್ಕೋಬೇಕು, ಸತ್ವಗುಣನು ದಾಟಿಬಿಡಬೇಕು ಮೇಲಕ್ಕೆ. ಅರ್ಥ ಆಯ್ತಾ? ಇದು ಫೈನಲ್. ಮೋಕ್ಷಕ್ಕೆ ಯಾವ ಇಷ್ಟ ಆದ್ರೂ ಕೂಡ ಸತ್ವಗುಣ ಎಷ್ಟೇ ಜಾಸ್ತಿ ಆದ್ರೂ ಕೂಡ ಮೋಕ್ಷ ಸಿಗೋದಿಲ್ಲ ಅದರಿಂದ. ಅರ್ಥ? ಮೋಕ್ಷ ಸಿಗಲಿಕ್ಕೆ ಏನಾಗ್ಬೇಕು? ಅದೀಗ ಮೂರು ಗುಣನು ದಾಟಬೇಕು ಅಂತ ಹೇಳ್ತಾರೆ. ಎಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ನಾ ಅನ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟ ಅನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮಧ್ವಾಪಂ ಸೋಧಿ ಗಚ್ಚತಿ. ಫೈನಲ್ ರಿಸಲ್ಟ್ ಏನಾಗುತ್ತೆ ಅಂದ್ರೆ, ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟ ಅನುಪಶ್ಯತಿ. ಯಾವಾಗ ಗುಣಗಳಿಂದ ಮೀರಿದಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ಗುಣೇಭ್ಯ ಈ ಗುಣಗಳೇನಿವೆಯಲ್ಲ ಈ ಗುಣಗಳ ಮೇಲೆ ಒಬ್ಬನಿದ್ದಾನೆ, ಯಾರವನು? ಭಗವಂತ. ಅವನ್ನ ತಿಳ್ಕೊಂಡಾಗ ಅದು ಗುಣಾತೀತನಾಗಿ ಬಿಡ್ತಾನೆ. ಇವತ್ತು ಫ್ಲೈಟ್ ಮೇಲಕ್ಕೆ ಹಾರಬೇಕು, ವೀಲ್ಸ್ ಬೇಕಾಗಬೇಕಿಲ್ಲ ಅದಕ್ಕೆ. ಮೇಲಕ್ಕೆ ಹಾರ್ಮೇಲೆ ವೀಲ್ ಬೇಕಾಗಿಲ್ಲ, ಏನಾಗ್ತಾನ ಅವನೀಗ? ಒಳಗೆ ಹೇಳ್ಕೊಂಡ್ಬಿಡ್ತಾನೆ. ಅರ್ಥ ಆಯ್ತಾ? ಅಲ್ಲಿರೋ ಡಿಸ್ಟರ್ಬೆನ್ಸ್ ಅದ್ರ ಏನಾಗುತ್ತೆ ಅದರಿಂದ ಅವನಿಗೆ ಅಬ್ಸ್ಟ್ರಾಕ್ಟ್ ಆಗುತ್ತೆ. ಅದರಿಂದ ಆ ವಿಂಡ್ ಹೊಡೆದಾಗ ಗಾಳಿಗೆ ಅಫೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಒಬ್ಬ ಅಕಸ್ಮಾತ್ ತುಂಡು ಗಂಡ ಬಿದ್ದರೆ ಗೋವಿಂದ ಇಡಲಿಕ್ಕೆ ಹೋಗೋದಿಲ್ಲ ಆಮೇಲೆ. ಗೊತ್ತಾಯ್ತಾ? ಅದು ಅನ್ನೆಸರಿ ಆಗಿ ಅದು ಮುಗಿದಾದ್ಮೇಲೆ ಹೇಗೆ ನಿಲ್ಲಿಸ್ಬಿಡ್ತಾನ ಹಾಗೆ. ಮೇಲಕ್ಕೆ ಹೋಗೋ ಗುಣ ಆಮೇಲೆ ಅವ್ರು ಬೇಡ, ಅದೇ ಅತೀತನಾಗಿ ಬಿಡ್ಬೇಕು ಆಮೇಲೆ. ಅರ್ಥ ಆಯ್ತಾ? ಈಗ ಅತೀತನಾಗಬೇಕು. ಇದು ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ, ಬೇರೆ ಮತದಲ್ಲಿ ತಿಳದೇ ಇಲ್ಲ ಅದರಿಂದ ಹೇಳ್ತಾರೆ. ಗುಣಗಳನ್ನು ದಾಟಿ ಹೋಗಬೇಕು ಅವನು. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟ. ಈ ಸ್ಟೇಜಲ್ಲಿ ಏನಾಗ್ತಾನೆ ಅಂದ್ರೆ, ಗುಣೇಭ್ಯಶ್ಚ ಪರಂ ವೇತ್ತಿ. ಗುಣಗಳು ಅಂದ್ರೆ ಪ್ರಕೃತಿ, ಪ್ರಕೃತಿ ಮೇಲೆ ಪರಮಾತ್ಮ, ಪ್ರಕೃತಿಗಿಂತ ಉತ್ತಮನಾಗಿದ್ದಾನೆ. ಅವನನ್ನು ಯಾವ ತಿಳ್ಕೊಂಡ್ಬಿಡ್ತಾನೋ ಸಹ ಅವನು ಮಧ್ವಾವಂ ಅಧಿಗಚ್ಚತಿ, ನನ್ನ ಹತ್ರ ಬರ್ತಾನೆ ಅಂತ. ಇದು ವೈಕುಂಠ ಲೋಕ. ಎಲ್ಲದನ್ನು ಮೀರಿ ಬರ ಗುಣಾತೀತನಾಗಿ ಹೋಗ್ಬೇಕು ಅವನು. ಗುಣಾತೀತನಾಗಿ ಏನಾಗ್ಬೇಕು ಅವನೀಗ? ದೇಹಾತೀತನೂ ಆಗಿಬಿಡ್ಬೇಕು ಅವನು. ಯಾವ ದೇಹಾತೀತ? ಲಿಂಗ ದೇಹದ ಎಲ್ಲ ಕಳ್ಕೊಂಡ್ಬಿಡ್ಬೇಕು. ಗೊತ್ತಾಯ್ತಾ? ಪೂರ್ತಿ ಶುದ್ಧ ಆದಾಗಲೇ ಹಳೆ ಬಟ್ಟೆ ಕಂಪ್ಲೀಟ್. ಪ್ರತಿನಿತ್ಯ ಸ್ನಾನದ ಕಾನ್ಸೆಪ್ಟೇ ಅದು. ಸ್ನಾನ ಮಾಡಿ ಅದೇ ಬಿಟ್ಟು ಬಟ್ಟೆ ಬಿಟ್ಕೊಂಡು ಬಂದ್ರೆ ಮೈಲಿ ಮತ್ತೆ ವಾಪಸ್ ಹೋದ ಲೆಕ್ಕ. ಅರ್ಥ ಆಯ್ತು? ಏನ್ ಮಾಡ್ಬೇಕು ಅವನು? ಒದ್ದೆ ಬಿಟ್ಟು ಬೇರೆ ಬಟ್ಟೆ ಹಾಗೆ ತಗೋ, ಡೈಲಿ ಹಾಗೆ ಇಂಪ್ರೂವ್ ಆಗ್ತಾ ಹೋಗ್ತಾನೋ ಡೈಲಿ. ಎಲ್ಲಿವರೆಗೆ ಹೋಗ್ತಾ? ಪ್ಯೂರಿಫಿಕೇಶನ್ ಪ್ರೊಸೆಸ್ ನಡೀತಾ ಇರುತ್ತ. ಮುಂದೆ ಹಿಂದೆ ಟಚ್ ಮಾಡಿಬಿಟ್ರೆ ಹೋಯ್ತು, ಎಲ್ಲ ಮಾಡಿದ್ದೆಲ್ಲ ವೇಸ್ಟ್ ಅಲ್ಲಿ. ಅರ್ಥ ಆಯ್ತಾ? ಈ ಸೂತಕದಲ್ಲಿ ಹಾಗೇನೆ. ಮೊದಲೇ ಸೂತಕ ಒಬ್ಬನಿಗೆ ಎರಡನೇ ಸೂತಕ ಒಬ್ಬನಿದೆ. ಈಗ ಇವರಿಗಿಂತ ಮಡಿ ಅವನು ಎರಡನೇ ಮಧ್ಯ ಸೂತಕದ ಎರಡನೇ ಮುಟ್ಟಬಾರದು. ಅವ್ರನ್ನ ಮುಟ್ಟಿದ್ರೆ ಏನಾಗುತ್ತೆ? ಅವ್ರು ವಾಪಸ್ ಹೋಗ್ತಾನೆ ಮತ್ತೆ. ಅರ್ಥ ಆಯ್ತಾ? ಹತ್ತು ಒಂಬತ್ತನೇ ಸೂತಕ ಹತ್ತೈದು ಸೂತಕ ಅಂದ್ರೆ ಅಲ್ಲಿ ಎಷ್ಟು ಎಲ್ಲಿ ಬಂದಿರ್ತಾನೆ ಆಗಲೇ? ಅವನು ಕೊನೆಯ ಸ್ಥಿತಿಯಲ್ಲಿ ಬಂದಿರ್ತಾನೆ. ಮೊದಲೇ ಸೂತ್ರ ಮುಟ್ಲೇ ಸೂತ್ರ ಪರಸ್ಪರ ಮುಟ್ಟಬಾರ್ದು ಯಾವಾಗಲೂ. ಹೇಳಿತಾ? ಇಂಥ ಹೊತ್ತಲ್ಲಂತೂ ಇನ್ನೂ ಭಾರಿ ಪಾಪ. ಯಾಕೆ ಕಡಿಮೆ ಆಗ್ತಾ ಬರುತ್ತೆ ಡೈಲಿ. ಅದಕ್ಕೇನೆ ಸೂತ್ರಕದವರು ಹತ್ತು ಅದನ್ನೇ ಉಪಯೋಗಿಸ್ಬಿಡ್ತಾರೆ. ಬಟ್ ಉಪಯೋಗಿಸ್ಬಾರ್ದಾನೆ ಏನ್ ಮಾಡ್ಬೇಕು? ಅವರು ಡೈಲಿ ಎಲ್ಲ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದ್ರೆ ಅಲ್ಲೇ ಇದ್ದಾರೆ ಲೆಕ್ಕ, ಮುಂದಕ್ಕೆ ಹೋಗೋದೇ ಇಲ್ಲ. ಸೂತ್ಕೆ ಹೋಗೋದಿಲ್ಲ. ಇವರಂತೂ 10,000 ತೆಗೆಯಲ್ಲ ಆಯ್ತಾ? ಇವತ್ತಿನ ಕಾಲಕ್ಕೆ ಏನಾಗಿರುತ್ತೆ ಅಂದ್ರೆ ಏನೇನೂ ಮಾಡೋದಿಲ್ಲ. ಅದೇ ಕಾರು, ಅದೇ ಇದು, ಅದೇ ಮನೆಯೊಳಗೆ, ಅದೇ ಸೀಟ್, ಎಲ್ಲೆಲ್ಲೂ ಮಾಡೋದಿಲ್ಲ. ಗೋಮೂತ್ರ ಹಾಕ. ಅದಕ್ಕೆ ಪುಣ್ಯವಾಚನೆ ಯಾತಕ್ಕೆ ಹೇಳಿದ್ದಾರೆ? ಫಸ್ಟ್ ಏನ್ ಮಾಡ್ತಾರ ಆಗ? ಪುಣ್ಯವಾಚನೆ ಆಗುತ್ತೆ. ಅದರಿಂದ ಎಲ್ಲ ಕಡೆ ಶುದ್ಧ ಮಾಡಿ ಬರುತ್ತೆ. ಪುಣ್ಯವಾಚನೆ ಸುಮ್ಮನೆ ಮಾಡಿದ್ರೆ ಆಗೋದಿಲ್ಲ, ಶುದ್ಧ ಆಗಿರ್ಬೇಕು ಅದಿಷ್ಟು. ಅದ್ರ ಮೇಲೆ ಫರ್ದರ್ ಪ್ಯೂರಿಫಿಕೇಶನ್. ಇವತ್ತು ಕಸದ ಮೇಲೆ ಪುಣ್ಯವಾಚನೆ ಮಾಡಿಬಿಟ್ರೆ ಮೊದ್ಲೇನ್ ಮಾಡ್ಬೇಕಲ್ಲಿ? ಕಸ ಗುಡಿಸಿ ಪುಣ್ಯವಾಚನೆ ಮಾಡಿ, ಕಸದ ಮೇಲೆ ಪುಣ್ಯವಾಚನೆ ಅದು ಕೂಡ ಕಟ್ಟೋಗ್ಬಿಡುತ್ತೆ ಅಷ್ಟೆ. ಮೊದಲೆಲ್ಲ ಈ ಫಿಸಿಕಲ್ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ಅದು ಈಗ ಸೈಂಟಿಫಿಕಲಿ ಕ್ಲೀನ್ ಆಯಿತು, ಡಿವೈನ್ ಕ್ಲೀನ್ ಆಗುತ್ತೆ. ಅದು ನಿಜವಾದ ಮಡಿ ಅಂದ್ರೆ ಅದು. ಇವತ್ತು ಆ ಹಂತಕ್ಕೆ ಹೋಗೋದಿಲ್ಲ ಜನಗಳು. ಅದೇ ಪದಾರ್ಥ, ಅದೇ ಇದು, ಏನೇನು ಅದು ಹೋಗ್ಲಿಕ್ಕೆ ಯಾವಾಗಲೂ ಅವರು ಪುಸ್ತಕ ಬದ್ದ ಇರುತ್ತೆ, ಅದು ಹೋಗೇ ಇರೋದಿಲ್ಲ ಅವ್ರಿಗೆ. ಆ ರೀತಿ ಇರುತ್ತೆ. ಎಷ್ಟು ಶುದ್ಧ ಮಾಡ್ಕೋಬೇಕು. ದೇವತೆಗಳು ಬರೋದಿಲ್ಲ, ಅದೆಲ್ಲ ನೆಗೆಟಿವ್ ಫೋರ್ಸಸ್ ಕ್ರಿಯೇಟ್ ಆಗುತ್ತೆ. ಇವರು ದೇವತೆಯ ದೈತ್ಯರೆ ಅರ್ಥ ಆಗೋದಿಲ್ಲ. ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರಲ್ಲ, ಪಾಸಿಟಿವ್ ಎನರ್ಜಿ ಬರಬೇಕಾದ್ರೆ ಆ ಪ್ಯೂರಿಫಿಕೇಶನ್ ಪ್ರೋಸೆಸ್ ನಡೀತಾನೆ ಇರಬೇಕು. ಯಾವಾಗಲೂ ನೆಗೆಟಿವ್ ಆಗಿಬಿಡುತ್ತೆ, ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಅದರಿಂದ. ಹಾಂ, ದೇಹನೇ ಬಿಟ್ಟು ಹೋಗ್ತಾರೆ, ಪ್ರಕೃತಿ ಗುಣ ಇಲ್ಲಲ್ಲ ಅವ್ರಿಗೀಗ. ಹಾಂ ಹಾಂ, ಸ್ವರೂಪ ಇದೆಯಲ್ಲ, ಅದು 17-18 ಬರುತ್ತದೆ ಸ್ವರೂಪದ. ಅದೆಲ್ಲ ಸ್ವರೂಪದ ಬೇರೆ, ಅದು ಬೇರೆ. ಇವತ್ತು ಡ್ರೆಸ್ ಚೇಂಜ್ ಮಾಡಿದ ಮಾತ್ರಕ್ಕೆ ವ್ಯಕ್ತಿ ಅವನೇ ತಾನೆ. ಸ್ಟ್ರೆಸ್ನಿಂದ ಎಫೆಕ್ಟ್ ಹೋಯ್ತು ಅಷ್ಟೇ ಹೊರತು ಯಾವ ಎಫೆಕ್ಟ್ ಇದೆ, ದೇಹದ ಎಫೆಕ್ಟ್ ಇದ್ದೇ ಇದೆ, ಒರಿಜಿನಲ್ ಬಾಡಿ ಇದೆಯಲ್ಲ ಅದೆಲ್ಲಿ ಹೋಗುತ್ತೆ? ಅದು ಯಾವಾಗಲೂ ಇರೋದೇ. ಅದರಲ್ಲಿ ಮೂರು ಮಿಕ್ಸ್ ಆಗಿಲ್ಲ, ಒಂದೇ ಒಂದೊಂದೇ ಇಲ್ಲ, ಸಾತ್ವಿಕರು ರಾಜಸರು ತಾಮಸರು ಅಷ್ಟೇ. ಅದು ಇದು ಮಾಡೋಕ್ಕಾಗಲ್ಲ. ಹೇಳಿ ನಾವು ತುಂಬ ಏನು ಮಾಡಿದ್ದು, ಒಂದು 24 ಸಾಲ ಹೊತ್ಕೊಂಡ್ಬಿಟ್ಟಿದ್ದಾನೆ ಮಧ್ಯಾಹ್ನದಲ್ಲಿ ಸೆಕೆ ಸೆಕೆ ಒದ್ದಾಡ್ತಿದ್ದಾನೆ. ಏನು ಮಾಡ್ತಾರಾಗ, ಎಷ್ಟು ಎ ಸಿ ಹಾಕಿದ್ರಷ್ಟು ಏರ್ ಮಾಡಿದ್ರೆ ಅಷ್ಟೇ, ಸಿಕ್ಕಾಬಿಟ್ಟು ಹೊತ್ಕೊಂಡ್ಬಿಟ್ಟು ಎಲ್ಲ ತೆಗೆದಾಕ್ಬಿಟ್ಟು ಏರಾಯ್ತಾಗ ಕೂಲ್ ಆಯ್ತು. ಇದು ಬೇರೆ ಇದು, ಇವು ಒಳಗೆ ಜ್ವರ ಇದೆ, ಅವು ಎಷ್ಟು ಸಾಲ ತೆಗೆದ್ರೆ ಉಪಯೋಗ ಇಲ್ಲ. ಆಗ ಒಳಗಿದೆ ಜ್ವರ, ಅದರಿಂದಿಲ್ಲ ಒಳಗಿನ ತಾಪ ಇದ್ದಾಗ ಇದ್ರ ತಾಪ ಅಡ್ಜಸ್ಟ್ ಮಾಡಕ್ ಬರೋದಿಲ್ಲ. ಸಾತ್ವಿಕ ಜೀವರಿಗೆ ಸಂಸಾರ ತಾಪ ದೇಹದ್ದಾದ್ರಿಂದ, ಆ ದೇಹದ ಗುಣ ಇರೋದ್ರಿಂದ ಅದು ಕ್ರಾಸ್ ಮಾಡಿದ ತಕ್ಷಣ ದಾಟ್ಕೊಂಡ್ಬಿಡುತ್ತೆ ಅಷ್ಟೆ. ಅನ್ಯ ಇನ್ನು ಇನ್ನ ಮುಂದೆ ಬಂದು ಬಂದ ಅರ್ಥ ಇನ್ನೊಂದು ಮುಗುದಿಲ್ಲ. ಈಗ ಹೇಳ್ತೇವೆ ಹೇಗ, ಅನ್ಯ ನ ಅನ್ಯಂ ಅಷ್ಟೆ, ಗುಣೇಭ್ಯ ಅನ್ಯಂ ಕರ್ತಾರಂ ದ್ರಷ್ಟ ಯದಾ ನ ಅನುಪ ನ ಇದೆಯಲ್ಲ ಈಗ, ಗುಣೇಭ್ಯ ಅನ್ಯಂ ಕರ್ತಾರಂ ದ್ರಷ್ಟ ಯದಾ ನ ಅನುಪಶ್ಯತಿ, ಗುಣಗಳಿಗಿಂತ ಬೇರೆ ಕರ್ತೃ ಇಲ್ಲ ಅಂತ ಯಾವಾಗ ತಿಳ್ಕೊತಾನೆ ಆಗ ಅವನು ಗುಣಾತೀತನಾಗ್ತಾನೆ. ಜೊತೆಗೆ ಏನ್ ತಿಳ್ಕೊಂಡ, ಗುಣಗಳಿಂದ ಬೇರೆ ಕರ್ತ ಮದ್ದೇನು ಬಂತು, ಅಹಂ ಇತ್ತು ಅದು ಹೋಯ್ತು, ಈಗ ಗುಣಗಳು ಬಂತು ಅದು ಹೋಯ್ತು, ದೇವರಿದ್ದಾನೆ ಅಂತ ಆಯ್ತು. ಮೂರು ಹಂತ ಈಗ, ಮೊದಲನೇ ಹಂತ ನಾನು ಮಾಡ್ತೇನೆ, ಎರಡನೇ ಹಂತ ಗುಣ ಗುಣೇಶು ಸಜ್ಜಂತೆ, ಮೂರನೇ ಹಂತ ದೇವರು ಮಾಡಿಸ್ತಾನೆ. ಸೊ ಮೂರನೇ ಹಂತಕ್ಕೆ ಹೋಗ್ಬೇಕಿತ್ತು, ಇದು ಮೊದಲನೇ ಅರ್ಥ ಇದೆ. ಆದರೆ ಇನ್ನೊಂದು ಅರ್ಥ ಬರೀತಾರೆ ಅಚ್ಚೀತ ತಾತ್ಪರ್ಯದಲ್ಲಿ, ನಾ ನಾ ಅಲ್ಲ ನಾ ಅನ್ಯಂ ಗುಣೇಭ್ಯ ಕರ್ತಾರಂ ಅಂತ ಹೇಳ್ತಾರೆ. ಅದೇ ಅಲ್ಲಿ ಬಂದ ನೋಡೋಣ, ಅದು ಬೇರೆ ಅರ್ಥ. ಆಗ ನಾ ಅಂತ ಹೇಳಿದ್ರೆ ಸಯೇವ ಮನುಷ್ಯ ಅನ್ಯಥಾ ಪಶುರೇವ ಇತ್ಯರ್ಥ ಅಂತ ಬರೀತಾರೆ, ಅದು ಬೇರೆ. ಪರಿಣಾಮಿ ಕರ್ತಾರಂ ಗುಣೇಭ್ಯೋ ಅನ್ಯಂ ಪಶ್ಯತಿ ಅನ್ಯಥಾ ಅಂತ ಅಂದ್ರೆ, ಈ ಒಂದು ಉಪಾದಾನ ಕಾರಣ, ಉಪಾದಾನ ಕಾರಣ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಗುಣಾದಿಗ ಗುಣಗಳೇ ಮುಖ್ಯ ಹೊರತು ಬೇರೆ ಎಲ್ಲ ಅಂತ ಅವನು ತಿಳ್ಕೊಳ್ತಾನೆ. ಅವನು ಸರಿ ಉದಾಹರಣೆ ಹೇಳಿಲ್ಲ. ಈಗ ಹೈ ಕ್ಲಾಸ್ ಡ್ರೈವರ್, ವರ್ಷ್ಟ್ ಗಾಡಿ ಅದು ಗೊತ್ತಾಯ್ತು, ಎಷ್ಟು ಬಾರಿ ಮುಂದಕ್ಕೆ ಹೋಗ್ತಾ ಇದೆ ಅಂತ. ನಾನೇನು ಮಾಡಿದ್ದು ಬಾಡಿ ದರಿದ್ರ ಗಾಡಿ ಅಂತ ಅವನಂತ. ಯಾರು ತಪ್ಪಲ್ಲ ಅದು? ಡ್ರೈವರ್ ತಪ್ಪಲ್ಲ, ಗಾಡಿದೇ ತಪ್ಪು. ಇವತ್ತು ಹಾಗಾಗಿದೆ. ಇವತ್ತು ಮನುಷ್ಯ ದೇಹ ಅಂದರೆ ಆ ದೇವತೆ ಮನುಷ್ಯ ಊಟಕ್ಕೆ ಇಷ್ಟಪಡೋದಿಲ್ಲ ಅವರು. ಯಾತಕ್ಕೆ ವರ್ಷ್ಟ್ ಗಾಡಿ ಕೊಟ್ಟು ರಿಜೆಕ್ಟ್ ಮಾಡ್ತಾರಲ್ಲ, ಹಾಗೆ ಈ ಗಾಡಿ ನಮ್ಗೆ ರಿಸೀವ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಹಾಗಾಡ್ತಾರ, ಹಾಗೆ ಅರ್ಥ ಆಯ್ತಾ? ಅದಕ್ಕೆ ದೇವತೆಗೆ ಇಷ್ಟಪಡೋದಿಲ್ಲ, ಲೋಕೋದ್ಧಾರಕ್ಕೋಸ್ಕರ ಬರ್ತಾರೆ ಅಷ್ಟೇ ಹೊರತು ಅವ್ರು ಲೈಕ್ ಮಾಡೋದಿಲ್ಲ ಅವರು. ಈ ಗುಣಗಳು ಬಾಡಿ ಇದು, ದೇವತೆಗಳ ಬಾಡಿ ಇದಕ್ಕಿಂತ ಸುಪೀರಿಯರ್ ಕ್ವಾಲಿಟಿ ಅದು. ಎಷ್ಟೋ ತರುತ್ತೆ ಆಫೀಸ್ ಚೇಂಜ್ ಮಾಡ್ತಾರಲ್ಲ, ದೂರದ ಹತ್ರ ಆಫೀಸ್ ಕೊಡಿ, ದೊಡ್ಡ ಅನುಕೂಲ ಆಫೀಸ್ ಕೊಡಿ ಅಂತಾರಲ್ಲ ಹಾಗೆ. ಪರಿಣಾಮ ಅದಿರಲಿ, ಮುಂದೆ ನಾಳೆ ದಿವಸ ಮುಂದಿನ ಭಾಗ. ಗುಣಾತೀತ ಸ್ವಲ್ಪ ಸರಿಯಾಗಿ ಅರ್ಥ ಆಯಿತು ಅಂದರೆ ಇದು ಎರಡನೇ ಅಧ್ಯಾಯ ಸ್ಥಿತಪ್ರಜ್ಞೆ, ಎರಡು ಒಂದೇ ರೀತಿ ಮ್ಯಾಚ್ ಆಗ್ತಾ ಹೋಗುತ್ತೆ. ಓಂ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ.